పురుషః కామనా స్వేన సదా నిరస్తకుహకం సత్యం పరం ధీమహి సృష్టిస్థిత్యప్యయేహానీతి సమోబంధమోక్షాస్త్యయస్మాత్ తస్య శ్రీ బ్రహ్మరుద్ర ప్రభృతిసురణరద్వీషశత్రాత్మకస్య విష్ణోర్వ్యస్తాః సమస్తాః సకలగుణనిధిః సర్వదోషవ్యపేతః పూర్ణానందో వ్యయోయో గురురపి పరమః చింతయేతం మహాత్మ. శ్రీ గురుభ్యో నమః. జ్ఞాన విజ్ఞాన సంయుక్త ఆత్మభూత శరీరిణాం ఆత్మానుభవతుష్టాత్మా నాంతరాయైర్విహన్యతే దోషబుద్ధ్యా ఉభయాతీతో నిషేధాన్న నివర్తతే గుణబుద్ధ్యా చ విహితం నకరోతి యథార్థకః సర్వభూతహృచ్ఛంతో జ్ఞాన విజ్ఞాన నిశ్చలః పశ్యన్ మదాత్మకం విశ్వం న విపద్యేత వై పునః. ఈ జగత్తు మదాత్మకం మత్స్వామికం అంత యారు తెలుసుకొడతారే అవరికి ఎందుకు సహ నా విపద్యేత వై పునః, అవనెందూ సహ తన హాదియింద భ్రష్టనాగోదిల్ల, సరియాద దారియింద తప్పోదిల్ల అన్నదని తెలిసింది. ఇది మత్వ జ్ఞానీతు నిత్యామే గుణాశ్యు కింతు పూర్ణగుణాయైవ నదు దోషానుపవత్తయే వైలక్షణ్యా థరేర్భిన్నం తత్తంత్రత్వా తదాత్మకాత్ తదాత్మకం ఇది విశ్వం ప్రపశ్యంతే జ్ఞాననిష్టా హరే ప్రియా ఇత్యేత. తదాత్మకం అందరూ ఏనర్థ వైలక్షణ్యా థరేర్ భిన్నం తత్తంత్రత్వా తదాత్మకం, వైలక్షణ్య ఇరోద్రింద భిన్న, ఆధీన్య ఇరోద్రింద అవును స్వామి. ఈ ఎరడన్ను చింతనె మాడి ఎల్ల ప్రతి హంతదల్లూ కూడా దేవరన్న ఆరాధనే మాడతారు అంత తెలిసిన శ్రీశుక ఉవాచ. ఇత్యాదిష్టో భగవత మహాభాగవతో నృప ఉద్ధవ ప్రణిపత్యా తత్వజిజ్ఞాసురచ్యుతం. ఇతి ఆదిష్ట భగవత మహాభాగవత నృప ఉద్ధవ ప్రణిపత్య ఆహ తత్వజిజ్ఞాసు అచ్యుతం. ఇతి ఈ రీతియాగి ఆది భగవత ఆదిష్ట భగవంతనింద ఆదిశిసల్పట్టంతః మహాభాగవత ఉద్ధవ మహాభాగవతనాద ఉద్ధవ మహాభగవద్భక్తనాద ఉద్ధవ హే నృప పరిషిద్రాజ అచ్యుతం ప్రణిపత్య ఆహ అచ్యుతనాద కృష్ణనికి నమస్కారవన్ను మాడి హేడతాను. మత్తె తత్వజిజ్ఞాసు ఉద్ధవ తత్వం జ్ఞాతుం ఇచ్చు తత్వవన్ను తెలియబయసేదంత ఉద్ధవ కృష్ణనన్న నమస్కరిసి ప్రార్థనె మాడిద. ఉద్ధవ ఉవాచ యోగేశ యోగ విన్యాస యోగాత్మన్ యోగ సంభవ నిశ్రేయసాయ మే ప్రోక్త త్యాగ సన్యాసలక్షణ. యోగేశ యోగ విన్యాస యోగాత్మన్ యోగ సంభవ నిశ్రేయసాయ మే ప్రోక్త త్యాగ సన్యాసలక్షణ. హే యోగేశ హే యోగ విన్యాస హే యోగాత్మన్ హే యోగ సంభవ యోగా యోగపతే యోగేశ్వర యోగ సంభవాయ శ్రీ గోవిందాయ నమో నమః. ఇద్దాగిదె యోగేశ యోగిగా యోగకె ఈశనాదవనే యోగ విన్యాస యోగే విశిష్ట న్యాస ಯೋಗದಲ್ಲಿ ವಿಶಿಷ್ಟವಾದ ನ್ಯಾಸವನ್ನು ಇರಿಸಿದವನೇ ಯೋಗಾತ್ಮನ್ ಯೋಗ ಸ್ವಾಮಿಯೇ ಯೋಗ ಸಂಭವ ಯೋಗದಿಂದ ತಿಳಿಯಲ್ಪಡುವವನೇ ನಿಶ್ರೇಯ ಅಥವಾ ಯೋಗಸ್ಯ ಸಂಭವ ಯಸ್ಮಾತ್ ಸಹ ಯೋಗವನ್ನು ತಂದುಕೊಡುವವನೇ ನಿಶ್ರೇಯಸಾಯ ಮೇ ಪ್ರೋ ಹೇ ಯೋಗ ಹೇ ಈಶ ಹೇ ಯೋಗೇಶ ಯೋಗ ಯೋಗ ವಿಧ ಯೋಗ ಅಂತ ದೇವರ ಹೆಸರಿದೆ ಅದಕ್ಕೆ ಯೋಗ ಈಶ ಈಶಾನ ಪ್ರಾಣ ಈಶಃ ದೇವರ ಹೆಸರು ಹೇ ಯೋಗಶ್ಚಾಸೋ ಈಶಶ್ಚ ಅಥವಾ ಹೇ ಯೋಗ ಹೇ ಈಶ ಹೇ ಯೋಗ ವಿನ್ಯಾಸ ಹೇ ಯೋಗಾತ್ಮನ್ ಹೇ ಯೋಗ ಹೇ ಹೇ ಆತ್ಮನ್ ಆ ರೀತಿ ಮಾಡ್ಕೊಂಡು ಬಿಡಿಸ್ಬೋದು. ಹೇ ಯೋಗ ಹೇ ಸಂಭವ ಸಂಭವೋ ಭಾವನೋ ಭರ್ತ ಹೇ ಸಂಭವ ಸಮ್ಯಕ್ ಭವ ಸಮ್ಯಕ್ ಭವ ವಿಶ್ವೇಶ ಯಸ್ಮಾತ್ ಸಹ ಸಂಭವ. ಹೇ ಯೋಗ ಹೇ ಸಂಭವ ಅನೇಕ ರೀತಿಯಲ್ಲಿ ಬಿಡಿಸ್ಬೋದು. ನಿಶ್ರೇಯಸಾಯ ಮೇ ಪ್ರೋಕ್ತ ತ್ಯಾಗ ಸನ್ಯಾಸ ಲಕ್ಷಣ. ಮೇ ನನಗೆ ತ್ಯಾಗ ಪ್ರೋಕ್ತ ತ್ಯಾಗದ ಬಗ್ಗೆ ಹೇಳಿದಿ ಯಾತಕ್ಕೋಸ್ಕರ ಅದು ಏನು ತ್ಯಾಗ ಅದು ಸನ್ಯಾಸ ಲಕ್ಷಣ. ಕರ್ಮ ಬಿಡೋದು ತ್ಯಾಗ ಅಲ್ಲ, ಕರ್ಮ ಒಪ್ಸೋದು ತ್ಯಾಗ. ನ್ಯಾಸ ಅಂದರೆ ಒಪ್ಸೋದು, ದೇವರಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಒಪ್ಸೋದು ಯೋಗ ಅಂತ ಹೇಳಿದಿ. ಯಾತಕ್ಕದು ನಿಶ್ರೇಯಸಾಯ, ನಿಶ್ರೇಯಸ್ ಅಂದರೆ ಮೋಕ್ಷ, ಮೋಕ್ಷಕ್ಕೋಸ್ಕರ ಸನ್ಯಾಸ ಅಂತಕ್ಕಂಥ ತ್ಯಾಗ ತ್ಯಾಗವನ್ನು ನೀನು ನನಗೆ ತಿಳಿಸಿರಿ. ತ್ಯಾಗೋಯಂ ದುಷ್ಕರೋ ಭೂವನ್ ಕಾಮಾನಾಂ ವಿಷಯಾತ್ಮಭಿಃ ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇ ಮತಿಃ. ಈ ತ್ಯಾಗ ಅನ್ನೋದು ಕರ್ಮಫಲ ತ್ಯಾಗ. ಕರ್ಮಫಲ ಪ್ರಾಹು ಕರ್ಮಫಲ ತ್ಯಾಗಂ ತ್ಯಾಗಂ ವಿಚಕ್ಷಣ. ಕರ್ಮಫಲವನ್ನು ಬಿಡೋದಕ್ಕೆ ತ್ಯಾಗ ಅಂತ ಕರೀತಾರೆ. ಅದು ಹೇಳಿ ತ್ಯಾಗ ಮಾಡಿದ, ತನ್ನ ಬರೋದನ್ನು ಬಿಟ್ಟುಬಿಟ್ಟ ತ್ಯಾಗ ಮಾಡಿದ ಅಂತ ಕರೀತಾರೆ. ಇರೋದನ್ನು ಕೊಟ್ಟ ದಾನ ಮಾಡ್ದ ಅಂತ ಕರೀತಾರೆ. ತ್ಯಾಗ ಅಂದರೆ ಬರೋದನ್ನು ಬಿಡೋದು, ಯೋಗ ಅಂತ ಹೇಳಿದರೆ ದಾನ ಅಂತ ಹೇಳಿದ್ರೆ ಇರೋದನ್ನು ಕೊಡೋದು. ಅದಕ್ಕೆ ತ್ಯಾಗ, ಕರ್ಮಫಲವನ್ನು ತ್ಯಾಗ ಮಾಡಬೇಕು. ತ್ಯಾಗೋಯಂ ದುಷ್ಕರೋ ಭೂಮನ್. ಸನ್ಯಾಸಿಗಳು ದಾನ ಮಾಡಬೇಕಾಗಿಲ್ಲ, ಯಾತಕ್ಕೆ ಅಂದರೆ ಎಲ್ಲ ತ್ಯಾಗ ಮಾಡಿದವರು ಇದ್ರೆ ತಾನೇ ತ್ಯಾಗ ಏನಾದ್ರು ದಾನ ಮಾಡಲಿಕ್ಕೆ. ಆದರೆ ಒಂದಿರ್ತದೆ, ಜ್ಞಾನ ಇರ್ತದೆ, ಆದರೆ ಜ್ಞಾನದಾನ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನದಾನ ಮಾಡಬೇಕು, ಇನ್ನು ಯಾವ ದಾನವನ್ನು ಮಾಡಾಗಿಲ್ಲ, ಎಲ್ಲ ತ್ಯಾಗ ಮಾಡಿರೋದ್ರಿಂದ. ತ್ಯಾಗೋಯಂ ದುಷ್ಕರಃ ಭೂಮನ್ ಕಾಮಾನಾಂ ವಿಷಯಾತ್ಮಭಿಃ ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇ ಮತಿಃ. ಅಲ್ಲಿ ಹೇಳುತ್ತಾರೆ ತ್ಯಾಗ ಅಯಂ ಕಾಮಾನಾಂ ಅಯಂ ತ್ಯಾಗ. ಕಾಮತ್ಯಾಗ ಅಂದ್ರೆ ಫಲಕಾಮನಾ ತ್ಯಾಗ ಅಂದ್ರೆ ಒಂದೇ. ದುಷ್ಕರಃ ಹೇ ಭೂಮನ್ ಕೃಷ್ಣ, ಭೂಮ್ನಃ ಕೃತವಜ್ಜಾಯಸ್ತ್ವಂ, ಭೂಮ ಅಂದರೆ ಪರಿಪೂರ್ಣನಾದನ ಕೃಷ್ಣನೇ. ಅಯಂ ತ್ಯಾಗ, ಅಯಂ ತ್ವಯೋಕ್ತಃ ತ್ಯಾಗ, ನೀನು ಹೇಳಿದಂಥ ಮೋಕ್ಷಕ್ಕೋಸ್ಕರ ತ್ಯಾಗ ಅಂತ ಹೇಳಿದೆಯಲ್ಲ, ಅದು ಭಾರಿ ಕಷ್ಟ. ದುಷ್ಕರ ಯಾಕೆ, ವಿಷಯಾತ್ಮ ಕಾಮಾನಾಂ ತ್ಯಾಗ ಅಯಂ, ಕಾಮಾನಾಂ ತ್ಯಾಗ ಅಯಂ, ಕಾಮಗಳ ತ್ಯಾಗ, ಫಲಕಾಮನೆಯ ತ್ಯಾಗ. ಯಾತಕ್ಕೆ ದುಷ್ಕರ ಅಂದರೆ ನಮ್ಮ ಸ್ವಭಾವ ಎಂದು ವಿಷಯಾತ್ಮಭಿ, ವಿಷಯೇಷು ಆತ್ಮ ಏಷಾಂತೆ, ವಿಷಯಗಳಲ್ಲಿ ಶಬ್ದಸ್ಪರ್ಶಾದಿಗಳಲ್ಲಿ ಆತ್ಮ ಅಂದರೆ ಮನಸ್ಸಾಗಿರ್ತಕ್ಕಂಥ ಜನಗಳಿಗೆ ಅದು ಬಿಡೋದು ಭಾರಿ ಕಷ್ಟ. ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತೈರಿತಿ ಮೇ ಮತಿ, ಅದರಲ್ಲೂ ಕೂಡ ತ್ವಯಿ ಅಭಕ್ತೈಹಿ, ನಿನ್ನಲ್ಲಿ ಭಕ್ತರಲ್ವಲ್ಲ ಅವರಿಗಂತೂ ಸುತರಾಂ ದುಷ್ಕರ, ಭಾರಿ ಕಷ್ಟ. ಸಾಮಾನ್ಯವಾಗಿಯೇ ಕಷ್ಟ, ಭಕ್ತರಲ್ಲದವರಿಗೆ ಭಾರಿ ಕಷ್ಟ. ಅಲ್ಲಿ ವ್ಯತ್ಯಾಸ ಏನು ತೋರಿಸ್ತಾರೆ ಅಂದರೆ, ವಿಷಯಗಳ ಆಕರ್ಷಣೆ ಇದೆ, ಆದರೆ ದೇವರು ಬೇಕಾಗಿದೆ ಅಂಥವನೇನು ಮಾಡ್ತಾನೆ, ದೇವರಿಗೋಸ್ಕರ ತ್ಯಾಗವನ್ನು ಮಾಡ್ತಾನೆ. ಅದು ನೆನೆಸ್ಕೋತಾನೆ, ದೊಡ್ಡದು ದೊಡ್ಡದಕ್ಕೋಸ್ಕರ ಚಿಕ್ಕದನ್ನು ತ್ಯಾಗ ಮಾಡ್ತಾನೆ. ಮಗು ಏನೋ ಕೇಳುತ್ತೆ, ತಾಯಿ ಹೊಡೆದು ಬಿಡ್ತಾಳೆ, ಅವಾಗ ಏನು ಮಾಡ್ತಾಳೆ, ಮಗು ಬಿಡುತ್ತದ. ಯಾಕೆ, ತಾಯಿ ಹೊಡಿಬಾರದು ಅನ್ನೋ ಕಾನ್ಸೆಪ್ಟ್ ಅದಕ್ಕಿದೆ. ಆದರೆ ಅಭಕ್ತೈಹಿ, ಮೊದಲೇ ಭಕ್ತರಲ್ಲೇ ಇಲ್ಲ, ಸೊ ಬೇರೆ ಗುರಿ ಅವ್ರಿಗಿಲ್ಲೇ ಇಲ್ಲ, ದೇರ್ಫೋರ್ ತ್ಯಾಗ ಬೇಡೋದು ಭಾರಿ ಕಷ್ಟ ಅವ್ರಿಗೆ. ಒಂದು ಗುರಿ ಇದ್ದವರಿಗೆ ತ್ಯಾಗ ಮಾಡೋದು ಸ್ವಲ್ಪ ಸುಲಭ, ಗುರಿ ಇಲ್ಲದೆ ಇದ್ದು ಏಕಾದಶಿ ದಿವಸ ತ್ಯಾಗ ಮಾಡೋಕ್ಕೆ ಬರುತ್ತೆ, ದ್ವಾದಶಿ ಗುರಿ ಇದೆ ಅವರಿಗೆ. ಆದರೆ ಉಳಿದ ದಿವಸ ನಾಳೆ 9 ಗಂಟೆಗೆ ಅಶಿ ಶುರು ಆಗಿಬಿಡುತ್ತಾಗಲೇ, 9 6 ಗಂಟೆಯಿಂದ ಶುರುವಾರ ಆಗ್ತಾನೆ ಇರುತ್ತೆ. ಉಳಿದ ದಿವಸ ಅದು ಇಲ್ಲ, ಅದು ಗ್ಯಾರಂಟಿ ಆಗಿರೋದ್ರಿಂದ ತ್ಯಾಗ ಮಾಡ್ತಾರೆ. ನಿನ್ನ ಭಕ್ತರಲ್ಲದವ್ರಿಗೆ ತ್ಯಾಗ ಮಾಡೋದು ಭಾರಿ ಕಷ್ಟ, ನಿನ್ನ ಭಕ್ತರಿಗೂ ಕೂಡ ವಿಷಯದಲ್ಲಿ ಮನಸ್ಸಾಕಿದ್ದರೆ ತ್ಯಾಗ ಮಾಡೋದು ಕಷ್ಟ, ಅದು ಕಷ್ಟ, ಇದು ಭಾರಿ ಕಷ್ಟ. ಸುತರಾಮ್ ಅನ್ನೋದು ಮೋರ್, ಅದು ಮೋರ್ ಮೋಸ್ಟ್ ಇದ್ದಾಗಿ ಸುತರಾಮ್ ಸುತಮಾಂ ಕಾಮಾನಾಂ ಕಾಮಾನಾಮಯಂ ತ್ಯಾಗ ಸುತರಾಂ ತ್ವಯಿ ಅಭಕ್ತೈಹಿ ದುಷ್ಕರಃ. ಅಲ್ಲಿ ಕೆಲವು ಮಾತು ಹೇಳ್ತಾರೆ, ಯೋಗ ಶಬ್ದಕ್ಕೆ ಅನೇಕ ಅರ್ಥ ಬಂತಲ್ಲ, ಆಚಾರ್ಯ ಬರೀತಾರಲ್ಲಿ, ಜ್ಞಾನಂತೂ ಯೋಗ ಶಬ್ದೋಕ್ತಂ ಯುಜ್ಯತೆ ಅನೇನ ಯತ್ ಸುಖಂ ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ. ಭಾಗವತ ತಾತ್ಪರ್ಯದಲ್ಲಿ ಯೋಗ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳ್ತಾರೆ. ಆಧುನಿಕರ ಯೋಗ ಅಂತೇಳಿ ಬರೀ ಯೋಗಾಸನದ ಯೋಗನೇ ಯೋಗ ಅನೇಕರಿಗೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಯೋಗ ಚಿತ್ತವೃತ್ತಿ ನಿರೋಧನಂ, ಪತಂಜಲಿಯ ಲಕ್ಷಣ ಹೇಳಿದ ಯೋಗ ಅದು, ಚಿತ್ತವೃತ್ತಿ ನಿರೋಧನಂ, ಮನಸ್ಸಿನ ಹೊಯ್ದಾಟವನ್ನು ನಿಲ್ಲಿಸ್ಕೊಳ್ಳೋದು. ಅದು ಒಂದರ್ಥ, ಅದನ್ನು ಒಪ್ಪಿನ ಅದು ಒಂದೇ ಅರ್ಥ ಅಲ್ಲ, ಇನ್ನೂ ಬಹಳ ಇದೆ. ಜ್ಞಾನಂತೂ ಯೋಗ ಶಬ್ದೋಕ್ತಂ, ದೊಡ್ಡ ಯೋಗ ಅಂದರೆ ಏನು, ಜ್ಞಾನ ಅಂತ ಅರ್ಥ. ಯೋಗ ಶಬ್ದಕ್ಕೇನರ್ಥ, ಕೂಡಿಸೋದು ಅಂತ ಅರ್ಥ. ಯುಜ್ಯತೆ ಏನೇನೈತಿ ಯೋಗ, ಯಾವುದ ಮೇಲೆ ಲಿಂಕ್ ಮಾಡುತ್ತೋ ಅದು ಯೋಗ. ನಮಗೇನು ಬೇಕಾಗಿದೆ, ಸುಖ ಬೇಕಾಗಿದೆ, ಸುಖವನ್ನು ಲಿಂಕ್ ಮಾಡೋದು ಯಾವುದು, ಜ್ಞಾನೇನು ಅಮೃತೀ ಭವತಿ, ಜ್ಞಾನಕ್ಕೂ ಯೋಗ ಸುಖಕ್ಕೂ ಸಂಬಂಧ ಇದೆ. ಸೊ ಮುಖ್ಯ ಯೋಗ ಅಂದರೆ ಯಾವುದು, ಜ್ಞಾನ ಅಂತ ಅರ್ಥ. ಅದಕ್ಕೆ ಜ್ಞಾನಂತೂ ಯೋಗ ಶಬ್ದೋಕ್ತಂ ಯುಜ್ಯತೆ ಅನೇನ ಯತ್ ಸುಖಂ, ಸುಖಂ ಅನೇನ ಯುಜ್ಯತೆ ಅಂತ ಇಟ್ಕೊಂಡಾಗ ಯೋಗ ಶಬ್ದಕ್ಕೆ ಅರ್ಥ ಏನಾಯ್ತಾಗ, ಜ್ಞಾನ ಅಂತಾಯಿತು. ಕ್ವಚಿತ್ ಯೋಗ ಉಪಾಯ ಸ್ಯಾತ್, ಒಮ್ಮೆ ಯೋಗ ಅಂದರೆ ಉಪಾಯ ಅಂತ ಇನ್ನೊಂದು ಅರ್ಥ. ಕೊನೆಯ ಅರ್ಥ ಯೋಗ ಕ್ವಚಿತ್ ಚಿತ್ತ ನಿರೋಧನ, ಮನಸ್ಸನ್ನು ನಿಲ್ಲಿಸೋದು ಇನ್ನೊಂದು ಅರ್ಥ. ಅದು ಮೂರು ಅರ್ಥಗಳು ಇದೆ, ಒಂದು ಅರ್ಥಕ್ಕೆ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನವರು. ಇಲ್ಲಿ ಯೋಗ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇಟ್ಕೊಂಡಾಗ, ಯೋಗೇಶ ಯೋಗ ವಿನ್ಯಾಸ, ಯೋಗ ಆತ್ಮನ್ ಯೋಗ ಸಂಭವ, ಯೋಗ ರಿಪೀಟ್ ಆಗಲಿಲ್ಲ ಆಗ, ಬೇರೆ ಬೇರೆ ಅರ್ಥದಲ್ಲಿ ಬಂದು ಎಲ್ಲ ಸರಿ ಹೋಯ್ತಾಗ, ಯೋಗ ಸಂಭವ ಚಿತ್ತವೃತ್ತಿ ನಿರೋಧವನ್ನು ಹೊಂದೋದು ದೇವರನ್ನು ಧ್ಯಾನ ಮಾಡಿದಾಗ ಮಾತ್ರ, ಅದಕ್ಕೆ ಯೋಗ ಸಂಭವ ದೇವರಿಗೆ ಹೆಸರು. ಈ ರೀತಿ ಮಾಡಿಕೊಂಡ್ರೆ ರಿಪಿಟೇಷನ್ ಅಲ್ಲ ಅಂತ ಹೇಳೋದಕ್ಕೆ ಅನೇಕ ಅರ್ಥವನ್ನು ಕೊಟ್ಟರು. ತ್ಯಾಗಂ ದಾನಾತ್ ವ್ಯಾವರ್ತ ಇತಿ ಸನ್ಯಾಸ ಲಕ್ಷಣ ಇತಿ, ತ್ಯಾಗಕ್ಕೂ ದಾನಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೋಸ್ಕರ ಸನ್ಯಾಸ ಅಂತ ಹೇಳಿದರು. ಸರ್ವ ದುಷ್ಟಸಂಗ ಪರಿತ್ಯಾಗ ಲಕ್ಷಣ ಇತ್ಯರ್ಥ. ಎಲ್ಲ ವಿಧವಾದ ಫಲವನ್ನು ತ್ಯಾಗ ಮಾಡಿಬಿಡೋದು, ಎಲ್ಲ ದುಷ್ಟರ ಸಹವಾಸವನ್ನು ತ್ಯಾಗ ಮಾಡೋದು, ದುರ್ವಿಷಯಗಳನ್ನು ತ್ಯಾಗ ಮಾಡೋದು, ಅದು ದೊಡ್ಡದು. ಇದು ತೊಗೊಂಡು ಕೊಡೋದು ಬೇರೆ, ತೊಗೊಳೋದಿಲ್ಲ ಇನ್ನೂ ಶ್ರೇಷ್ಠ ಅಲ್ಲ, ಹಾಕ್ಸ್ಕೊಂಡು ಚೆಲ್ಲೋದಕ್ಕಿಂತ ಬೇಡ ಅಂತ ಹೇಳಿದರೆ ಬೇಡ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ನೊಬ್ರಿಗಾರ ಹಾಕ್ಬೋದು. ಆಲೋಚನೆ ಚೆಲ್ಲಿಬಿಟ್ರೆ ಅವ್ರಿಗೆ ಖುಷಿ, ಇನ್ನೊಬ್ರಿಗೆ ಇಲ್ಲ ಮಾಡಿಬಿಟ್ಟೆ ಅಂತ ಖುಷಿ ಪಟ್ಟರೆ ಪ್ರಯೋಜನ ಇಲ್ಲ. ದುಃಖ ಪಡಬೇಕು, ಎಂಥ ಕೆಲಸ ಆಯ್ತಾ ಇನ್ನೊಬ್ರಿಗೆ ಇಲ್ಲ ಮಾಡಿಬಿಟ್ವಲ್ಲ ಅನ್ಬೇಕೆ ಹೊರತು ಅದೊಂದು ಆದರೆ ಎಷ್ಟು ಉಪಯೋಗ ಇದೆ ಬೇರೆಯವರಿಗೆ. ತ್ಯಾಗದಿಂದ ತುಂಬ ಪ್ರಯೋಜನ ಇದೆ. ಆಟೋಮೆಟಿಕ್ ತಾರಕ್ಕೆ ಅದು ಕನ್ವರ್ಟ್ ಆಗುತ್ತೆ. ತ್ಯಾಗ ಎಲ್ಲರೂ ಒಂದು ಉಳ್ಕೊಂಡ ಮೇಲೆ ಇನ್ನೊಬ್ರಿಗೆ ಕೊಡೋಕ್ಕೆ ಬಂದೇ ಬರುತ್ತದೆ. ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವ್ಯರ್ಭೀಶ್ವರಾದಿ ತ್ಯಾಗ ಮಾಡಿದರು. ಏನಂತ, ನಾನು ರಾಜ್ಯ ಆಳೋದಿಲ್ಲ ಅಂತ ತ್ಯಾಗ ಮಾಡಿಬಿಟ್ಟು. ಅವಾಗ ಅದರಿಂದ ಏನಾಯಿತು, ಇನ್ನೊಬ್ಬ ರಾಜ್ಯ ಕೊಡ್ಲಿಕ್ಕೆ ಬಂತು. ಅದರಿಂದ ಏನಾಯಿತು, ಹೆಂದ್ರೆ ಮದುವೆ ಆಯಿತು. ಗೊತ್ತಾಯ್ತಾ, ಅವರ ತ್ಯಾಗ ಯಾವುದಕ್ಕೆ ಕಾರಣ ಆಯಿತು, ದಾನಕ್ಕೆ ಕಾರಣ ಆಯಿತು. ಇನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ದಾನಕ್ಕಿಂತ ತ್ಯಾಗ ಯಾತಕ್ಕೆ ದೊಡ್ಡದು ಅಂದರೆ ತ್ಯಾಗ ಬೇಸಿಸ್ತದೆ. ತ್ಯಾಗದಿಂದನೇ ದಾನ ಮಾಡಬೇಕಾದ್ದರಿಂದ ಅದು ತಾನೇ ಮಾಡಲಿ ಇನ್ನೊಬ್ಬರೇ ಮಾಡಲಿ ಮುಟ್ಲೇಬೇಕು ಎಂಬುದು ವಿಶೇಷ. ಕಾಮಾನಾಮಯಂ ತ್ಯಾಗ ಸುತರಾಂ ತ್ವಯಿ ಅಭಕ್ತೈಹಿ ದುಷ್ಕರಃ ಸೋಹಂ ಮಮಾಹಮಿತಿ ಮೂಢಮತಿಹಿ ವಿಗಾಢಃ ತ್ವನ್ಮಾಯಯ ವಿರಚಿತಾತ್ಮನಿ ಸಾನುಬಂಧೇ ತತ್ವಂಜಸಾ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ ಅನುಶಾಧಿಭೃತ್ಯಂ. ಸಹ ಅಹಂ ಮಮ ಅಹಂಮಿತಿ ಮೂಢಮತಿಹಿ ವಿಗಾಢಃ ತ್ವನ್ಮಾಯಯ ವಿರಚಿತಾತ್ಮನಿ ಸಾನುಬಂಧೇ ತತ್ತು ಅಂಜಸಾ ನಿಗದಿತಂ ಭವತ ಯಥಾ ಅಹಂ ಸಂಯಾಮಿ ಭಗವನ್ ಅನುಶಾಧಿಕೃತ್ಯಂ. ಶಿಷ್ಯಸ್ತೇಹಂ ಶಾಧಿ ಮಾಂ ಮಾಂ ಪ್ರಪನ್ನಮಿದ ಅನುಶಾಧಿಭೃತ್ಯಂ ಶಿಷ್ಯಂ ಅಂತಕ ಭೃತ್ಯಂ ಎಂದು ಹೇಳ್ಕೊಂಡು ಇಬ್ಬರು ಕೂಡ ಒಂದೇ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಹ ಅಹಂ ಮಮ ಅಹಮ್ಮಿತಿ ಮೂಢಮತಿ ವಿಗಾಢ ನಾನೀಗೇನಾಗಿದ್ದೇನೆ, ಅಹಂ ಮಮ ನಾನು ನಂದು ಅಂತಕ್ಕಂತಹ, ಸಹ ಅಹಂ ಅಂತಹ ನಾನು ಹಿಂದೆ ಹೇಳಿದಂತಹ ನಾನು, ಮೂಢಮತಿ ಮೂಢಮದ್ಯವನಾಗಿ, ವಿಗಾಢ ತ್ವನ್ಮಾಯಯ ವಿರಚಿತಾತ್ಮನಿ ಸಾನುಬಂಧೇ ಸಾನುಬಂಧೇ ವಿಗಾಢ ಅನುಬಂಧಗಳ ಎಲ್ಲರಲ್ಲೂ ಕೂಡ ಏನಾಗಿದ್ದೇನೆ, ಈಗ ಬಹಳವಾಗಿ ಭಗ್ನಾಗಿಬಿಟ್ಟಿದ್ದೇನೆ. ಮೂಢಮತಿ ವಿಗಾಢ ಭಗ್ನ ಅಸ್ಮಿ ಗಾಢ ವಿಗಾಢ ವಿಶೇಷವಾಗಿ ಮಗ್ನಾಗಿಬಿಟ್ಟಿದ್ದೇನೆ. ವಿರಚಿ ತ್ವನ್ಮಾಯಯ ವಿರಚಿತಾತ್ಮನಿ ಅದೆಲ್ಲ ಯಾವುದು, ನಿನ್ನ ಇಚ್ಛೆಯಿಂದ ಉಂಟಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ಯಾವುದು ಅನುಬಂಧಗಳು, ಪುತ್ರ ಕಲತ್ರಾದಿ ಅನುಬಂಧ ಸಹಿತೆ ತ್ವನ್ಮಾಯಯ ತ್ವದಿಚ್ಛೆಯ ಪ್ರಕೃತ್ಯಾಚ ವಿರಚಿತೆ ನಿರ್ಮಿತೆ, ನಿನ್ನ ಇಚ್ಛೆಯಿಂದ ನಿನ್ನ ಅಧೀನವಾದ ಪ್ರಕೃತಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ದೇಹಾದಿಗಳಲ್ಲಿ ನಾನು ಗಾಢ ವಿಗಾಢನಾಗಿಬಿಟ್ಟಿದ್ದೇನೆ, ಭಗ್ನಾಗಿಬಿಟ್ಟಿದ್ದೇನೆ. ಏನಂತ, ಅಹಂ ಮಮ ಅಂಥೇಳಿ. ತತ್ತು ಅಂಜಸಾ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ ಅನುಶಾಧಿಭೃತ್ಯಂ. ನೀನದನ್ನು ಹೇಳಿದ್ದೆ ನನಗೀಗ. ತತ್ತು ಅಂಜಸಾ ಭವತಾ ಅಂಜಸಾ ನಿಗದಿತಂ ಪ್ರಮಾಣ ಕಥಾಲಕ್ಷಣಂ ಅಂಜಸ ಮಾನಲಕ್ಷಣಂ ಅಂಜಸ ಅನ್ನೋ ಪದ ಆಚಾರ ಭಾರತದ ಉಪಯೋಗಿಸ್ತಾರೆ. ತತ್ತು ಅಂಜಸ ಅಂದರೆ ಚೆನ್ನಾಗಿ ಅಂತ ಅರ್ಥ, ಸಮಂಜಸ ಸರಿಯಾಗಿ, ಅಂಜಸ ಚೆನ್ನಾಗಿ. ತತ್ತು ಅಂಜಸಾ ನಿಗದಿತಂ ಭವತ ನಿನ್ನಿಂದ ಅದು ಸರಿಯಾಗಿ ಹೇಳಲ್ಪಟ್ಟಿದೆ. ಯಥಾ ಅಹಂ ಸಂಸಾಧಯಾಮಿ ಅಂದರೆ ಸಂಸಾರದ ಬಂಧದ ಸ್ವರೂಪ ಹೇಳಿಬಿಟ್ಟಿದ್ದೀನಿ ನೀನೀಗ, ನನಗೆ ಉಪದೇಶ ಮಾಡಬೇಕು. ಯಥಾ ಅಹಂ ಸಂಸಾಧಯಾಮಿ ನಾನು ಸಾಧನೆ ಮಾಡ್ಕೋಬೇಕು, ಅದನ್ನು ಭೃತ್ಯಂ ಪ್ರತಿ ಭೃತ್ಯಂ ಮಾಂ ಪ್ರತಿ ಭೃತ್ಯನಾದ ನನಗೆ ನನ್ನನ್ನು ಕುರಿತು ನೀನು ಭಗವನ್ ಎಲೆ ಭಗವಂತನಾದ ಕೃಷ್ಣನೇ ಅನುಶಾಧಿ ಪುನಃ ಪುನಃ ಉಪದೇಶವನ್ನು ಮಾಡು ತಿಳಿಸಿಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಸೋಹಂ ಮಮಾಹಮಿತಿ ಮೂಢಮತಿ ವಿಗಾಢ ತ್ವನ್ಮಾಯಯ ವಿರಚಿತಾತ್ಮನಿ ಸಾನುಬಂಧೇ ತತ್ವಂಜಸಾ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ ಅನುಶಾಧಿಭೃತ್ಯಂ. ಸತ್ಯಸ್ಯತೆ ಸದೃಶ ಆತ್ಮನಃ ಆತ್ಮನೋನ್ಯಂ ವಕ್ತಾರಮೀಶ ವಿಭುಧೇಷ್ವಪಿ ನಾನು ಚಕ್ಷೇ ಸರ್ವೇ ವಿಮೋಹಿತ ಧಿಯಃ ತವ ಮಾಯಯೇ ಮೇ ಬ್ರಹ್ಮಾದಯಃ ತನುಹೃತೋ ಬಹಿರರ್ಥ ಭಾವಾಃ. ಈಗ ನೀನೇ ಯಾತಕ್ಕೆ ಹೇಳಬೇಕು ಅಂತ ಉದ್ದ ಹೇಳ್ತಾರೆ. ವಿಕಾಸನಿದ್ದರೆ ಕೇಳ್ಕೋಗು ಅಂತ ಹೇಳಿದರೆ ಬೇರೆ ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸತ್ಯಸ್ಯತೆ ಸದೃಶಃ ಆತ್ಮನಃ ಆತ್ಮನಃ ಅನ್ಯಂ ವಕ್ತಾರಂ ಈಶ ವಿಭುಧೇಷ್ವಪಿ ನಾನುಚಕ್ಷೇ ವಿಭುಧೇಶೋಪಿ ನ ಅನುಚಕ್ಷೇ. ಹೇ ಸದೃಶ ಸದೃಶಃ ಆತ್ಮನಃ ಆತ್ಮನಃ ಅನ್ಯಂ ಕೃಷ್ಣ ಸತ್ಯಸ್ಯ ಸದೃಶಃ ಆತ್ಮನಃ ನೀನು ಸದೃಕ್ ಸದೃಕ್ ಅಂದರೆ ನಿನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದವನು ಸದೃಶಃ ನಿನ್ನನ್ನು ತಿಳಿದಂತಹ ಸತ್ಯಸ್ಯ ಸತ್ಯ ಸಮಾತ್ಮ ಸಮಃ ಸತ್ಯರೂಪನಾದಂತಹ ಆತ್ಮನಃ ಸ್ವಾಮಿಯಾದಂತಹ ಆತ್ಮನಃ ಆತ್ಮನಃ ಎಲ್ಲರಿಗೂ ನನಗೆ ಸ್ವಾಮಿಯಾದಂತಹ ಎರಡು ರೀತಿಯಲ್ಲಿ ಎರಡು ಮೂರು ರೀತಿಯಲ್ಲಿ ಅನ್ವಯ ಆತ್ಮನಃ ನಿನ್ನ ಸ್ವರೂಪವನ್ನು ವಕ್ತಾರಂ ತಿಳಿಸಿಕೊಡತಕ್ಕಂತಹ ಅನ್ಯಂ ಮತ್ತೊಬ್ಬನನ್ನ ಹೇ ಈಶಾ ಕೃಷ್ಣ ವಿಭುಧೇಶು ಅಪಿ ದೇವತೆಗಳಲ್ಲೂ ಕೂಡ ನಾ ಅನುಚಕ್ಷೆ ನಾನು ನೋಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಬ್ಬರು ಎನ್ನಂತೆ ಯಾರು ಸಿಗೋದೇ ಇಲ್ಲ ಈಗ ಸ್ವಯವೇವಾತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ ತದನ್ಯ ಸಂಶಯ ಶಾಸ್ಯ ಸೇತ್ತಾನ ಶುಭಪತಿ ಅರ್ಜುನ ಹೀಗೆ ಕೇಳ್ತಾನೆ ಉದ್ಧವನು ಹೀಗೆ ಕೇಳ್ತ ಆ ರೀತಿ ಭಕ್ತಿಭಾವ ಇದ್ದಾಗ ಮಾತ್ರನೇ ಜ್ಞಾನ ಬರುತ್ತೆ ಹೊರತು ಬೇಕಾಷ್ಟು ಜನ ಇದ್ರೆ ಬಿಡ್ರಿ ಹೇಳೋರು ಅಂದ್ರೆ ಏನಾಗುತ್ತಾಗ ನೀನಲ್ಲ ನಿಮ್ಮಪ್ಪ ಅಂತಿದ್ರೆ ಅದಕ್ಕೆಲ್ಲ ಜ್ಞಾನ ಬರೋದಿಲ್ಲ ಏನು ಮಾಡಬೇಕಾಗ ವಿಜ್ಞಾನಾರ್ಥಂ ಗುರುಮೇ ವಾಫಿ ಗಚ್ಚೇತ್ ಅಂತ ಹೇಳ್ತಾರೆ ಇಲ್ಲಂತೂ ಗುರುಗಳಲ್ಲಿ ದೇವರಿದ್ದಾರೆ ತಿಳ್ಕೊಂಡು ಅಲ್ಲಿ ಹೋಗಬೇಕು ಇಲ್ಲಿ ದೇವರೇ ಇದ್ದಾರೆ ನೀನೇನು ಯೋಚನೆ ಮಾಡೋದು ಅದಕ್ಕಾಗಿ ನೆನಪಿಟ್ಟರೆ ಹೇಳ್ತಕ್ಕಂಥವರು ಭೂಲೋಕದಲ್ಲಿಲ್ಲ ಅಲ್ಲ ದೇವತೆಗಳಲ್ಲೂ ಇಲ್ಲ ಇದರಿಂದ ಗುರುತ್ವದಲ್ಲೂ ಕೂಡ ಹರಿಯ ಸರ್ವೋತ್ತಮ ಅದಕ್ಕೆ ಹರಿರೇವ ಜಗತ್ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅದು ಸ್ವಾರಸ್ಯ ಏನಂದರೆ ಹರಿತತ್ವ ಹೇಳೋನು ಗುರು ಹರಿತತ್ವ ದೇವರಿಗಷ್ಟು ಗೊತ್ತಿರೋ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಯಾರು ಮುಖ್ಯ ಗುರು ಆಗ್ತಾರೆ ದೇವರೇ ಮುಖ್ಯ ಗುರು ದೇವರೇ ಆಗೋದು ಅದಕ್ಕೆ ದೇವರಷ್ಟು ದೇವರು ಅಂತ ತಿಳಿದವರು ಯಾರಿರ್ತಾರೆ ದೇವರೇ ಮುಖ್ಯ ಗುರು ಅವರೇ ಆಮೇಲೆ ಹೆಚ್ಚು ತಿಳಿದವರು ಯಾರು ಪುರುಷರಲ್ಲಿ ಬ್ರಹ್ಮವಾಯುಗಳು ಅವರು ಗುರುಗಳು ಅವ್ರು ತಿಳಿದವರೆಲ್ಲ ಹೆಚ್ಚು ತಿಳಿದವರೆಲ್ಲ ಗುರುಗಳಾಗ್ತಾ ಬರ್ತಾರೆ ಅದು ಮುಖ್ಯ ಗುರು ದೇವರಾಗಲ ಕಾರಣ ಇದೆ ಉಳಿದವರು ಆಗೋದು ಕೂಡ ಒಳಗೆ ದೇವರಿದ್ದು ಮಾಡಿಸೋದು ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಹವೇತ್ ಇಷ್ಟೆಲ್ಲ ಭಾಷೆ ಅರ್ಥ ಮಾಡಿಕೊಂಡ್ರೆ ಸಾಕ್ಷಾತ್ತಾಗಿ ಗುರು ಗುರುಗಳಲ್ಲಿದ್ದು ಹೇಳತಕ್ಕಂಥ ಗುರು ತಮ್ಮೊಳಗೆ ನಮ್ಮೊಳಗೆ ತಿಳಿಸ್ಕೊಡ್ತಕ್ಕಂಥ ಗುರು ಮತ್ತೆ ಎಷ್ಟು ಹೇಳಿ ತಿಳಿದವರು ಏನು ಮಾಡೋದು ನಿಮ್ಮ ದೇಶ ಹೊಡ್ಕೊಂಡು ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಉಪಯೋಗ ಏನು ಬುದ್ಧಿರ್ ಬುದ್ಧಿಮತಾಮಸ್ಮಿ ಬುದ್ಧಿಯಲ್ಲಿ ಅಂತರ್ಗುರು ಬಾಹ್ಯಗುರು ಅಂತರ್ಗುರು ಅಂದರೆ ಬುದ್ಧಿಯೊಳಗೆ ತಿಳಿಸ್ಕೊಡ್ತಾನೆ ಬಾಹ್ಯದಿಂದ ಉಪದೇಶವನ್ನು ಮಾಡ್ತಾನೆ ಈಗ ದೇವರ ಗುರುತ್ವವನ್ನು ಹೇಳೋದಕ್ಕೆ ಬಹಳ ಅಪೂರ್ವವಾದ ಪ್ರಸಂಗ ಇದು ವಾಯುದೇವರಿಗೆ ಸಾಕ್ಷಾತ್ತಾಗಿ ಉಳಿದವರಿಗೆಲ್ಲ ಪರಂಪರೆ ತಮೇವ ಶಾಸ್ತ್ರ ಪ್ರಭವ ಪ್ರಣಮ್ಯ ಮಾಡಬೇಕಾದ್ರೆ ಡೈರೆಕ್ಟ್ ದೇವರು ಅವರೇ ಗುರುಗಳು ಅವರೇ ದೇವರೇ ನಾ ವೇದವ್ಯಾಸ ದೇವರು ನಾರಾಯಣನೂ ಹೌದು ಗುರು ಹೌದು ಆಚಾರ್ಯರಿಗೆ ಉಳಿದವರಿಗೆಲ್ಲ ಪರಂಪರೆಯ ಸತ್ಯಸ್ಯತೆ ಸದೃಶ ಆತ್ಮನ ಆತ್ಮನೋನ್ಯಂ ವಕ್ತಾರಮೀಶ ವಿಭುಧೇಷ್ಣಾಕ್ಷೇ ಸರ್ವೇ ವಿಮೋಹಿತ ಧಿಯ ತವ ಮಾಯಾ ಇಮೇ ಬ್ರಹ್ಮಾದಯ ತನುಭೃತ ಬಹಿರರ್ಥ ಭಾವಾ ಬ್ರಹ್ಮಾದಿಗಳಿದ್ದಾರಲ್ಲ ಸಾಲ್ದ ಅಂತ ಕೇಳಿದರೆ ಯಾವರು ಉಪಯೋಗ ಇಲ್ಲ ಅಂತ ಹೇಳಿಬಿಡ್ತಾರೆ ಬ್ರಹ್ಮಾದಯ ತನುಭೃತ ಅವರು ಎಂಥವರು ತನುಭೃ ದೇಹ ಇರೋರೇ ಅವರು ಕೂಡ ದೇಹ ಇದ್ಮೇಲೆ ಏನು ಒಂದು ಕವರಿಂಗ್ ಬಂದಾಗಾಯ್ತು ಅಲ್ಲಿ ದೇಹ ಬಂದಷ್ಟು ಏನಾಯ್ತು ಅಲ್ಲಿಗೆ ಒಂದು ಕವರಿಂಗ್ ಬಂತು ಮೊದಲನೇದಾಗಿ ಬಹಿರರ್ಥ ಭಾವ ಬೇರೆ ಹೊರಗಿರ್ತಕ್ಕಂಥ ವಿಷಯದ ಬಗ್ಗೆ ಕಣ್ಣಿಟ್ಟವರು ಸೊ ನೀನು ಪೂರ್ತಿ ಉಳ್ಕೊಳ್ಳೋಕ್ಕಾಗೋದಿಲ್ಲ ಅವ್ರ ಕೈಲಿ ತವಮಾಯೆಯ ಇದೆಲ್ಲ ನಿನ್ನ ಇಚ್ಛೆ ಇದು ಇಮೇ ಸರ್ವೇ ವಿಮೋಹಿತ ಧಿಯ ಬ್ರಹ್ಮಾದಯ ಸರ್ವೇ ಬ್ರಹ್ಮಾದಿ ಎಲ್ಲರೂ ಕೂಡ ನಿನ್ನ ಮಾಯೆಗೆ ಒಳಗಾದವರು ಬುದ್ಧಿ ಬಂಕಾದವರು ಬಹಿರಥದಲ್ಲಿ ಮನಸ್ಸು ಹಾಕಿದವರು ಅವರಿಗೂ ಕೂಡ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಇಲ್ಲಿ ಭಾರಿ ಗೊಂದಲ ಬರುತ್ತೆ ಬ್ರಹ್ಮದೇವರು ಸೇರಿಸಿಬಿಟ್ರೆ ಹೇಗಾಗುತ್ತೆ ಇದಕ್ಕೆಲ್ಲ ಬ್ರಹ್ಮವಾಯುಗಳಿಗೇನಿಲ್ಲ ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾಪರ ಪ್ರಳಯ ಕಾಲದಲ್ಲೂ ಅವರಿಗೇನಿಲ್ಲ ಜ್ಞಾನರೂಪಾದಿಗಳಿಲ್ಲ ಅಂತ ಕೇಳಿ ತಕ್ಷಣ ಆಚಾರ್ಯ ಹೇಳ್ತಾರೆ ಅಲ್ಲಿ ಅರ್ಥ ತಾತ್ಪರ್ಯ ಬಹಳ ದೊಡ್ಡ ತಾತ್ಪರ್ಯ ಬರೀತಾರೆ ಇದು ಬ್ರಹ್ಮಶಬ್ದದಿಂದ ಏನು ತಗೋಬೇಕು ಬ್ರಹ್ಮ ಬೃಹಸ್ಪತಿ ಅಂತ ಒಂದರ್ಥ ತಾವೇ ಬೃಹಸ್ಪತಿ ಉದ್ಧವರು ಇನ್ನೊಂದರ್ಥ ಬ್ರಹ್ಮ ಆದಿ ಏಷಾಂತೆ ಬ್ರಹ್ಮಾದಯ ಅಂದರೆ ಬ್ರಹ್ಮದೇವರ ಮಕ್ಕಳು ಸನಕಾದಿಗಳು ಅಂತ ಅರ್ಥ ಅದು ಬ್ರಹ್ಮಾದಿಗಳು ಈ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮದೇವರಿಗೆ ತಿಳಿಯೋದಿಲ್ಲ ಅಂತ ಅರ್ಥ ಅಲ್ಲ ಬ್ರಹ್ಮದೇವರ ಮಕ್ಕಳಾದ ಸನಕಾದಿಗಳಿಂದ ಹಿಡಿದು ಯಾರಿಗೂ ಹೇಳೋದಕ್ಕೆ ಬರೋದಿಲ್ಲ ಅವರು ಕೂಡ ಏನವರು ಬಹಿರರ್ಥ ಭಾವ ಶಾಪ ಕೊಟ್ಬಿಟ್ರಲ್ಲ ಒಂದು ಗುಣ ಇದ್ರೂ ದೋಷನೂ ಇದೆ ಅವರೇ ಒಪ್ಕೊಂಡ್ಬಿಡ್ತಾರೆ ಅವಸರ ಪಟ್ಟಿವಿ ನಾವು ಸ್ವಲ್ಪ ಕೊಡಬಾರ್ದಾಗಿತ್ತು ಅಂತೇಳಿ ಸೊ ಬಹಿರರ್ಥ ಭಾವ ಸೊ ಆ ಶಬ್ದ ಅರ್ಥ ಮಾಡಿಕೊಂಡ್ರೆ ಏನು ನಿಶ್ಚಿಂತೆ ಅದೇ ರೀತಿ ರಮಾ ಬ್ರಹ್ಮಾದಯೋ ದೇವ ಅಂತ ಹೇಳಬೇಕಾದ್ರೂ ಕೂಡ ನೈವೇದ್ಯ ಯಾರಿಗೆ ಬಂದಾಗ ರಮಾ ಬ್ರಹ್ಮಾದಯ ಅದಕ್ಕೆ ಸನಕಾದ್ಯ ಬ್ರಹ್ಮಾದಯ ಯಾರು ಅಂದ್ರೆ ಸನಕಾದ್ಯ ಬ್ರಹ್ಮದೇವ್ರ ಮಕ್ಕಳು ತಾನೆ ಅವರಿಗೆ ಬ್ರಹ್ಮವಾಯುಗಳಿಗೆ ನೈವೇದ್ಯ ಅಲ್ಲ ಅವ್ರ ನೈವೇದ್ಯ ತ್ಯಾಗ ಮಾಡೋದಿಲ್ಲ ರಮಾ ನೈವೇದ್ಯ ತ್ಯಾಗ ಮಾಡೋದಿಲ್ಲ ತ್ಯಾಗ ಮಾಡೋದು ಯಾರ ನೈವೇದ್ಯನ ಅದು ಉಳಿದವ್ರ ನೈವೇದ್ಯ ಅದು ಅರ್ಥ ಇನ್ನೊಂದು ಅರ್ಥ ಏನಿದೆ ಅತದ್ಗುಣ ಸಂವಿಜ್ಞಾನ ಬಹಿ ಇದೆ ಬ್ರಹ್ಮ ಆದಿ ಏಷಾಂತೆ ಅಷ್ಟೇ ಬ್ರಹ್ಮದೇವ್ರನ್ನ ಬಿಟ್ಟು ಉಳಿದವರು ಗೊತ್ತಾಯ್ತಾ ಚಿತ್ರಗುಮಾನ ಇದ್ದಾಗಿದ್ದರೆ ಹಾಗೋ ಹಾಗೆ ಎರಡು ರೀತಿಯೆಲ್ಲ ಸನ್ವಯ ಮಾಡಿ ಕೊಡಿಸ್ತಾರೆ ಅಲ್ಲ ಬದ್ಧ ಹೇಳಿದ್ದೇನು ಬ್ರಹ್ಮದೇವ್ರ ಮಕ್ಕಳು ಅಂತ ಅರ್ಥ ಮಾಡಿಬಿಟ್ರು ಅಲ್ಲಿ ಆತ್ಮ ಭೌರಿ ಸಮಾಸ ಮಾಡಲಿಲ್ಲ ಆಗ ಏನು ಮಾಡಿದ್ರಾಗ ಸುಮ್ಮನೆ ವಿಗ್ರಹದಲ್ಲೇ ಬಂದು ಹೋಯ್ತು ನೇರವಾಗಿ ಏನು ಕಷ್ಟಪಡಬೇಕಾಗಿಲ್ಲ ಇಲ್ಲಿ ಬ್ರಹ್ಮದೇವ್ರು ಇಟ್ಕೋಬೇಕೀಗ ಬ್ರಹ್ಮಾದಿ ಇಟ್ಕೊಂಡ್ಬಿಟ್ಟು ಕೊನೆಗೆ ಬಿಟ್ಟು ಹೇಳಬೇಕು ಅವ್ರನ್ನ ಬ್ರಹ್ಮಾದಿಗಳು ಚಿತ್ರಗುಮಾನಯ ಚಿತ್ರಾಹ ಗಾವಹ ಯಶ ಸಹ ಚಿತ್ರಗುಹು ಆ ರೀತಿ ಬ್ರಹ್ಮ ಆದಿ ಏಷಾಂತೆ ಆ ರೀತಿ ಬಿಡಿಸ್ಬೇಕು ಬ್ರಹ್ಮ ಆದಿಹಿ ಅಂತ ಬಿಡಿಸಿದಾಗ ಆದಿಹಿ ಅಂದರೆ ಉತ್ಪತ್ತಿ ಅಲ್ಲಿ ಆದಿ ಅಂದರೆ ಆದಿ ಎಲ್ಲ ಅರ್ಥ ಬೇರೆ ಆಗ ಉತ್ಪತ್ತಿ ಕಾರಣ ಬ್ರಹ್ಮದೇವರು ಅಂತ ಇಟ್ಕೊಂಡ್ಬಿಟ್ಟಾಗ ಏನಾಯ್ತು ಅಲ್ಲಿಗೆ ಸನಕಾದಿಗಳಾದರು ಇಲ್ಲದೆ ಹೋದರೆ ಅವ್ರನ್ನ ಬಿಟ್ಟು ಉಳಿದವರು ತಗೋಬೇಕು ಅಂತ ಅರ್ಥ ಅದಕ್ಕೆಲ್ಲ ನೋಟ್ ಕೊಡ್ತಾರೆ ಆಚಾರ್ಯರ ಮುಂದೆ ಅದನ್ನು ನೋಡೋಣ. ಸರ್ವೇ ವಿಮೋಹಿತ ದೇಹ ತವ ಮಾಯ ಏಮೇ ಬ್ರಹ್ಮಾದಯ ತನುಭೃತ ಬಹಿರರ್ಥ ಭಾವಾಹ. ತವ ಮತ್ಸ್ಯಸ್ವರೂಪೋಪದೇಷ್ಟ ಮತ್ಸ್ವರೂಪೋಪದೇಷ್ಟ ಮತ್ತೋ ಅನ್ಯ ಕಿಂನ ಸ್ಯಾದತ್ರ ಸತ್ಯಸ್ಯ. ಇನ್ನೊಬ್ಬರು ಯಾಕೆ ಕೇಳೋದಿಲ್ಲ ಉದ್ಧವ ಅಂತ ಹೇಳ್ತಾನೆ, ತೇ ತವ ನೀನು ಸತ್ಯ, ತೇ ತವ ಸ್ವರೂಪಸ್ಯ ವಕ್ತಾರಂ ಆತ್ಮನಃ ತ್ವತ್ತಃ ಅನ್ಯಂ ಪುರುಷಂ ನಾನು ಚಕ್ಷೆ. ನಾನು ಚಕ್ಷೆ ಅಂತ ಹೇಳಿದ್ರೆ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ ಅಂತ ಅರ್ಥ. ಅನುಚಕ್ಷೆ ನಾನು ಚಕ್ಷೆ ಅನುವ್ಯಾಖ್ಯಾನ ಇದ್ದಾಗ ಮತ್ತೆ ಮತ್ತೆ ನೋಡಿದ್ರು ಕೂಡ ಯಾರೂ ಸಿಗೋದಿಲ್ಲ. ನಾನು ಚಕ್ಷೆ ನಪಶ್ಯಾಮಿ ಕಿಂನೋ ರಾಜ್ಯೇನ ಗೋವಿಂದ ಕಿಂನೋ ಕಿಂಭೋವೇರ್ ಜೀವಿತೇನವ ಅತ ಬಂತಲ್ಲ, ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ಅನುಪಶ್ಯಾಮಿ ಪಶ್ಯಾಮಿ ಅನುಪಶ್ಯಾಮಿ. ಅದಕ್ಕೆ ಇಲ್ಲಿ ನಾನು ಚಕ್ಷೆ ಅನುಪಶ್ಯಾಮಿ ಅಂತೇನು ಅದಕ್ಕೆ ಅರ್ಥ, ಚಕ್ಷೆ ಅಂದರೆ ಪಶ್ಯಾಮಿ ಅಂತ ಅರ್ಥ. ಕೀದೃಶಸ್ಯ ಸತ್ಯಸ್ಯ ಸಾಧು ಜ್ಞಾನಾದಿಗುಣಸ್ಯ ಯದ್ವಾ ಸತ್ವಂ ಯಾಪಯತಿ ಪ್ರಾಪಯತಿ ಇತಿ ಸತ್ಯ ತಸ್ಯ ಜಗಸೃಷ್ಟ್ಯಾದಿಕರ್ತುಃ. ಜಗತ್ತಿಗೆ ಸತ್ವವನ್ನು ಕೊಡತಕ್ಕಂತಹ ಅಂದರೆ ಜಗಜ್ಜನ್ಮಾದಿ ಕಾರಣನಾದಂತಹ ನಿನ್ನ ಬಗ್ಗೆ ಹೇಳೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಉಳಿದವರೆಲ್ಲ ನೀನು ಹುಟ್ಟಿ ಬಂದವರಷ್ಟೇ, ನಿನ್ನ ನೀನೇ ಮೂಲ, ಆದರೆ ನಿನ್ನ ಬಗ್ಗೆ ನೀನೇ ಹೇಳಬೇಕು. ಅತ್ರ ಹೇತು ಮಾಹ ಸದೃಶಃ ಇತಿ ಸದೃಶಃ ಸ್ವಯಂ ಪ್ರಕಾಶಮಾನಸ್ಯ ಯದ್ವಾ ಸತಏವ ಸ್ವಪರಗತ ಅಶೇಷ ವಿಶೇಷ ದ್ರಷ್ಟುಃ ಆತ್ಮನಃ ಸರ್ವವ್ಯಾಪಿನಃ ಏತೇನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಶ್ರುತ್ಯುಕ್ತಲಕ್ಷಣಸ್ಯ ಇತ್ಯುಕ್ತಂ ಭವತಿ. ಸತ್ಯಂ ಸತ್ಯಂ ಶಬ್ದದಿಂದ ಸತ್ಯೋಪಲಕ್ಷಿತವಾದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಯಿಂದ ಪ್ರತಿಪಾದಿತನಾದ ನಿನ್ನ ಬಗ್ಗೆ ಹೇಳಿಕೊಳ್ಳೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಮನುಷ್ಯೇಷು ಮನುಷ್ಯೇಷು ಅಭಾವೇಪಿ ದೇವೇಶು ಸ್ಯಾತ್ ಅತ ಉಕ್ತಂ. ಆಯಿತು ಮನುಷ್ಯರಲ್ಲಿಲ್ಲ ಅಂತ ತಿಳ್ಕೊಬೋಣ, ದೇವತೆಗಳಿರ್ಬೋದಲ್ಲ ಅಂತ ಕೇಳಿದರೆ ವಿಭುಧೇಶು ಇತಿ ಅವರಲ್ಲೂ ಇಲ್ಲ. ಉಕ್ತಂ ಬಿಸಿನಷ್ಟಿ ಸರ್ವೇ ಇತಿ ಯಾತಕ್ಕೆ ಅವರೆಲ್ಲ ವಿಮೋಹಿತ ಧಿಯ ಬ್ರಹ್ಮ ಆದಿ ಕಾರಣಂ ಮೇಷಾಂ ರುದ್ರಾದೀನಾಂ ತೇ ತಥೋಕ್ತಃ. ರುದ್ರರು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಅದರೊಳಗೆ. ತೇ ತವ ಮಾಯೆಯ ಇಚ್ಛೆಯ ವಿಮೋಹಿತ ಧಿಯ ಕುತಃ ಅವರಲ್ಲಿ ವಿಮೋಹಿತ ಧಿಯೇನೆ. ಬ್ಯಾಪ್ಸಾಸುರನ ಪ್ರಸಂಗ ಮೊದಲಾದ ಪ್ರಸಂಗದಲ್ಲಿ ಅವರು ವಿಮೋಹಿತರಾಗಿದೆ. ತತ್ರ ತನುಭೃತ ಇತಿ ಅವರೆಲ್ಲ ದೇಹ ಹೊಂದಿರೋರು ಹಾಗೆ ಬ್ರಹ್ಮದೇವನ ತಗೊಳ್ಬೇಕಾಗುತ್ತಲ್ಲ ಅಂತ ಕೇಳಿದರೆ ಇಲ್ಲ, ಶರೀರಾಭಿಮಾನ ಇಲ್ಲ ಅವರಿಗೆ. ಇಲ್ಲಿ ದೇಹ ಹೊಂದಿರೋರು ಶಬ್ದಕ್ಕೆ ದೇಹ ಹೊಂದಿರೋದು ಅಷ್ಟೇ ಅಲ್ಲ, ಏನು ವಿವಕ್ಷಿತ, ದೇಹಮಾನ ಹೊಂದಿರೋರು ಬ್ರಹ್ಮದೇವರು ಯಾತಕ್ಕೆ ಸೇರಿಸೋದಿಲ್ಲ ಅಂದರೆ ಏನವರು ದೇಹಮಾನ ಹೊಂದಿದವರಲ್ಲ ಅವರು, ಅದರಿಂದಾಗಿಯೇ ಅವರಿಗೆ ಅಪ್ಲೈ ಆಗೋದಿಲ್ಲ. ಆದಿ ಶರೀರಾಭಿಮಾನಿನಃ ಅತಏವ ಬಹಿರರ್ಥ ಭಾವಾ ಮೋಕ್ಷ ತದುಪಾಯ ತದುಪಯೋಗಿಭ್ಯೋ ಅನ್ಯತ್ರಾಪಿ ಕಾಮನಾಯುಕ್ತ. ಅವ್ರಿಗೆ ಬೇರೆ ಕಡೆಗೂ ಸ್ವಲ್ಪ ಮನಸ್ಸಿದೆ. ಅಸ್ಯ ಶ್ಲೋಕಸ್ಯ ಅರ್ಥ ಆಚಾರ್ಯ ಮಾತು ಕೋಟ್ ಮಾಡ್ತಾರೆ, ಅಶರೀರ ಸದಾ ವಿಷ್ಣು ಪೂರ್ಣಾನಂದತ್ತ ತಸ್ಸದಾ. ಎಷ್ಟು ವಿಷಯ ಗೊತ್ತಾಯಿತು ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣರಿಗೆ ಭಾರಿ ಮಹತ್ವ ಯಾತಕ್ಕೆ ಬಂತು ಅಂದರೆ ಅವರಿಗೆ ಏನಿಲ್ಲ, ಅವರಿಗೆ ತನುಭೃತ ಅಲ್ಲ, ಅವರು ತನುಭೃತ ಅಲ್ಲ, ಅವರು ಅಂದರೆ ಪ್ರಾಕೃತ ದೇಹ ಇಲ್ಲ. ಆದ್ದರಿಂದ ಅವ್ರು ಏನು ರೂಲ್ಡ್ ಔಟ್, ಅವರಿಗೆ ಯಜ್ಞಾನಾದಿ ಪ್ರಸಂಗನೇ ರೂಲ್ಡ್ ಔಟ್ ಅವ್ರಿಗೆ, ಮುಗಿದೋಯ್ತು. ಆ ದೇಹ ಬಂದಮೇಲೆ ತಾನೇ ಮುಂದೆ ಪ್ರಶ್ನೆ ಆಗೋದು, ದೇಹನೇ ಇಲ್ಲ ಆಗ. ಇಂಥ ದೇಹ ಇವರು ಹೇಳ್ತಕ್ಕಂಥ ನಿರಾಕಾರ ಅಲ್ಲ, ಮತ್ತೆ ಪ್ರಾಕೃತಾಕಾರ ರಹಿತ ಆತ. ಇಚ್ಛಾಚ ಮುಂದೆ ಇಚ್ಛಾಚ ಕ್ರೀಡ ಯೈವಾಸ್ಯ ನಫಲಾಯೇತೋ ವಿಭೋಹೋ. ಹಾಗಿದ್ರೆ ದೇವರು ಇಚ್ಛಾದಿಗಳನ್ನು ಮಾಡ್ತಾನಲ್ಲ, ಆ ದೋಷ ಬರಲಿ. ದೋಷಕ್ಕೆ ಎರಡು ಕಾರಣ, ಶರೀರದ ಒಂದು ಕಾರಣ, ಆಸೆ ಇರೋದು ಇನ್ನೊಂದು ಕಾರಣ. ಸೊ ದೇವರಿಗೆ ಶರೀರ ಇಲ್ಲ, ಒಂದು ಅವಾಯ್ಡ್ ಆಯಿತು ಒಪ್ಪೋಣ, ಇನ್ನೊಂದು ಇದೆಯಲ್ಲ ಆಸೆ ಪಟ್ರೆ ಬರುತ್ತಲ್ಲ ಅಂತ ಕೇಳಿದರೆ ದೇವರಿಗೆ ಆಸೆನೂ ಇಲ್ಲ. ಅದಕ್ಕೆ ಸೃಷ್ಟಿಯಾದಿಗಳನ್ನು ಮಾಡ್ತಾನಲ್ಲ ಅಂದರೆ ಕ್ರೀಡೆಗೋಸ್ಕರ ಮಾಡ್ತಾನೆ. ಆದ್ದರಿಂದ ಅದೇನಲ್ಲ, ಅದು ಇಚ್ಛೆಯಿಂದ ಮಾಡಿ ಈ ರೀತಿ ಇಚ್ಛೆ, ನಮ್ಮಂಥ ಇಚ್ಛೆ ಅಲ್ಲ. ನಮ್ಮಿಚ್ಛೆ ಬಂಧಕವಾದ ಇಚ್ಛೆ, ದೇವರಿಚ್ಛೆ ಎಂಥದ್ದು ಅನುಗ್ರಹಕವಾದ ಇಚ್ಛೆ. ಹುಡುಗರು ಅನುಗ್ರಹ ಮಾಡೋ ಇಚ್ಛೆ ಇದೆಯೇ ಹೊರತು ತನಗೋಸ್ಕರ ಅಂತ ಅಲ್ಲ. ನೀವು ಮನೆಗೆ ಚಾಕ್ಲೇಟ್ ತಂದರೆ ಯಾರಿಗೋಸ್ಕರ ಅದು, ಚಾಕ್ಲೇಟ್ ಬೇಕು ಅಂತ ಕೇಳಿ ಹುಡುಕೊಂಡು ಹುಡ್ಕೊಂಡ್ಬರ್ತಾನೆ, ತನಗೋಸ್ಕರ ಅಲ್ಲ. ಯಾರಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ, ಯಾರಿಗೋಸ್ಕರ ತರ್ತಾನೆ. ಗೊತ್ತಾಯ್ತಾ? ಅದೇನಾಯ್ತು, ಅಲ್ಲಿ ಇಚ್ಛೆ ಇದ್ದರೂ ಕೂಡ ತನಗೋಸ್ಕರ ಇಲ್ಲ, ಅದು ಗುಣ ಆಯಿತು. ತನಗೋಸ್ಕರ ಬಂದರೆ ದೋಷ, ಇನ್ನೊಬ್ಬರಿಗೋಸ್ಕರ ಬಂದರೆ ಗುಣ. ಅದೇ ಹೇಳಿಲ್ಲ ನಾನು ಮನೆ ಕಟ್ಸ್ತೀನಿ ದುಡ್ಡು ಕೊಡಿ ಅಂದರೆ ಭಿಕ್ಷೆ ಅದು. ಮಠ ಕಟ್ಸ್ತೀನಿ ದುಡ್ಡು ಕೊಡಿ ಅಂದರೆ ದೊಡ್ಡ ರೈಟ್, ದೊಡ್ಡ ಅಧಿಕಾರಿ ಹೋಗ್ತಾನೆ ಕೇಳ್ಕೊಂಡು, ದೊಡ್ಡ ಗುಂಪು ಗುಂಪೇ ಹೋಗುತ್ತೆ ಎಲ್ಲ ದೊಡ್ಡ ದೊಡ್ಡ ವಿ ಐ ಪಿಗಳು ಎಲ್ಲರೂ ಕೂಡ. ಉಳಿದವರಾದ್ರೂ ಕೊಡೋದಿಲ್ಲಲ್ಲ ಈ ಮಧ್ಯೆ, ಅಂಥವ್ರು ಹೋಗ್ತಾರೆ ದುಡ್ಡು ಕೊಡ್ಬೇಕು ನೀವೀಗ ಅಂತ ಕೇಳ್ತಾರೆ. ಅದಕ್ಕೆ ಹೆಮ್ಮೆಯಿಂದ ಕೇಳ್ತಾರೆ, ಮತ್ತೆ ಅದು ಇನ್ನು ರೈಟ್ ಇದೆ. ಇನ್ನೊಬ್ಬರಿಗೋಸ್ಕರ ಕೇಳಿದಾಗ ಇದಾಯಿತು. ಅದು ದೇವರು ಯಾರಿಗೋಸ್ಕರ, ದೇವರು ಅನುಗ್ರಹಕ್ಕೋಸ್ಕರ ಮಾಡ್ತಿರೋದ್ರಿಂದ ಏನಲ್ಲ ಅದು, ಎಂದು ಕೂಡ ಅದು ದೋಷ ಅಲ್ಲೇ ಅಲ್ಲ. ಸೊ ದೇಹ ಇಲ್ಲ, ದೋಷ ಇಲ್ಲ, ಇಚ್ಛೆ ನಮ್ಮ ಬಂಧಕ ಇಚ್ಛೆ ಇಲ್ಲ, ದೋಷ ಇಲ್ಲ. ಮುಂದೆ ಇನ್ನು ಯಾಕೆ ಮುಂದೆ ಹೇಳ್ತಾರೆ, ಈಗ ಮುಂದೆ ಹೇಳ್ತಾರೆ. ಅಥೋ ಬಾಹ್ಯಾರ್ಥ ಕಾಮೋಪಿ ನಿಷ್ಕಾಮಃ ಇತಿ ಕಥ್ಯತೆ. ದೇವರ ಬಗ್ಗೆ ದೇವರಿಗೆ ಸೃಷ್ಟ್ಯಾದಿ ಕಾಮನ ಇದ್ದರೂ ಕೂಡ ಅವನು ನಿಷ್ಕಾಮ ಅಂತಾನೆ ಕರೆಯೋದು. ಬ್ರಹ್ಮ ನಿರಭಿಮಾನತ್ವಾತ್ ಅದು ಭಗವದ್ದೇ ಬರ್ತಾರೆ ಅದರೊಳಗೆ, ನನ್ನನ್ನು ಯಾರು ಅಕರ್ತಾರಮವ್ಯಯಂ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ, ನಾನು ಮಾಡೋನು ಹೌದು ಮಾಡದೇ ಇರೋನು ಹೌದು, ಗೊತ್ತಾಯ್ತಾ? ಈ ರೀತಿ ತಿಳ್ಕೊಂಡವನು ಕೂಡ ಬಂಧನಾಗೋದಿಲ್ಲ ಅಂತ ಹೇಳ್ಬಿಡ್ತಾ. ಇತಿ ಮಾಂ ಯೋಭಿಜಾನಾತಿ ಕರ್ಮವಿರ್ ನಸಬದ್ಧತೆ. ಆದ್ದರಿಂದ ದೇವರಿಗೆ ಬಂಧಕವಾದ ಯಾವ ದೋಷನೂ ಇಲ್ಲ. ಬ್ರಹ್ಮ ನಿರಭಿಮಾನತ್ವ ಶರೀರಪಿ ಅಶರೀರವಾನ್. ಈಗ ಬ್ರಹ್ಮವಾಯುಗಳಿಗೆ ಬಂದುಬಿಟ್ಟರೆ ಲಕ್ಷ್ಮೀನಾರಾಯಣರ ಪ್ರಸಂಗ ಮುಗಿತು. ಬ್ರಹ್ಮವಾಯುಗಳಿಗೆ ಬಂದರೆ ಅವರಿಗೆ ದೋಷ ಇಲ್ಲ, ಯಾತಕ್ಕೆ ಶರೀರ ಇದೆ ಕರೆಕ್ಟು. ಅಂತ ಎಂಥ ಶರೀರ ಅದು? ಶರೀರಪಿ ಅಶರೀರವಾನ್, ಅವರಿಗೆ ಬಂಧನ ಇಲ್ಲ. ಅದನ್ನು ಕೂಡ ಹೇಳ್ತಾರೆ, ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತೀಯ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮ ಗೊಂದಿಸುವೆ. ಎಲ್ಲಿ ಬಂತು ಅಪ್ರತಿಮ ಅಂತಿದೆ? ಪ್ರತಿಮ ಅಂದರೆ ಪ್ರತೀಕ, ಅಪ್ರತಿಮ ಅಂದರೆ ಪ್ರತೀಕ ಇಲ್ಲದವರು, ಅಂದರೆ ದೇಹ ಇಲ್ಲದವರು ಅಂತ ಅರ್ಥ ಆಯ್ತಾ? ಅಪ್ರತಿಮ ಗೊಂದಿಸುವೆ ಅಂತ ಹೇಳ್ಬೇಕಾದ್ರೆ ಈ ಅರ್ಥ ಇಟ್ಕೊಂಡು ಹೇಳ್ತಾರೆ ಜಗನ್ನಾಥದ್ದು. ಎರಡರ ಅಪ್ರತಿಮ ಇನ್ನೊಂದು ಅರ್ಥ ಏನು? ಇನ್ಕಂಪೇರಬಲ್. ಅಪ್ರತಿಮ ಅನುಪಮ ಅಂತ ಅರ್ಥ. ಈ ಅರ್ಥ ದೇಹ ಇಲ್ಲದವರು ಏನಿಲ್ಲ ಅಂದರೆ ಬ್ರಹ್ಮ ಶರೀರ ನಿರಭಿಮಾನತ್ವಾತ್ ಶರೀರೇಪಿ ಅಶರೀರವಾನ್. ಅವರು ದೇಹ ಇದ್ರೂ ಕೂಡ ದೇಹ ಇಲ್ಲ ಅಂತಲೇ ಕರೀತಾರೆ. ನಿತ್ಯಾನಂದೋಪಯೋಗ್ಯನ್ಯ ಕಾಮಶ್ಚೋಜ್ಜಿತ ಸದಾ. ನಿತ್ಯಾನಂದ ಉಪಯೋಗಿ ಅನ್ಯ ಕಾಮಶ್ಚ ಉಜ್ಜಿತ ಸದಾ. ಸರಿ, ಹಾಗಿದ್ರೆ ಕಾಮನೆ ಅಂತ ಇದೆಯಲ್ಲ ಅವರಿಗೆ ಅಂತ ಕೇಳಿದರೆ ನಿಜ. ಆದರೆ ನಿತ್ಯಾನಂದಕ್ಕೆ ಉಪಯೋಗವಾದ ಕಾಮ ಮಾತ್ರ ಇದೆ ಹೊರತು ಬೇರೆ ಕಾಮ ಅವರಿಗಿಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋದ್ರೆ ಎರಡು ವಿಷಯ ಹೇಳಬೇಕಾಯ್ತು. ಈಗ ಒಂದು ದೇಹ ಇಲ್ಲ ಅಂತ ಹೇಳಬೇಕು, ಇನ್ನೊಂದು ಇಚ್ಛೆ ಇಲ್ಲ ಅಂತ ಹೇಳಬೇಕು. ದೇವ್ರು ಲಕ್ಷ್ಮೀನಾರಾಯಣ ಸರಿಗೆ ಹೋಗ್ಬಿಡ್ತು, ಯೋಚನೆ ಇಲ್ಲ. ಆದರೆ ಇವ್ರಿಗೆ ಹೇಳಬೇಕಾದ್ರೆ ದೇಹ ಇದೆ ಅಭಿಮಾನ ಇಲ್ಲ ಅಂತ ಹೇಳಿದರು, ಇವ್ರಿಗೆ ಇಚ್ಛೆ ಇದೆ ಆದರೆ ನಿಷಿದ್ಧ ಇಚ್ಛೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಎರಡು ತೊಗೊಂಡಿದ್ರೆ ಇವ್ರ ಕೇಸು ಅವಾಯ್ಡ್ ಆಗಬೇಕು. ಅದ್ರ ಪ್ರತಿಯೊಂದು ಅನಲೈಸ್ ಮಾಡಿ ಆಚಾರ ಇಷ್ಟೆಲ್ಲ ಹೇಳಿದ್ರು ಕೂಡ ಬರೀ ಕೊಟೇಷನ್ ಅಷ್ಟೇ, ಒಂದು ಮಾತು ಆಗಿ ಉಪಯೋಗಿಸೋದಿಲ್ಲ. ಉಜ್ಜಿತ ಸದಾ ಬಹಿರರ್ಥ ವಿನಿರ್ಮುಕ್ತ ತಥಾಪಿ ತನುಧಾರಣ. ಆದ್ದರಿಂದ ಬಹಿರರ್ಥ ವಿನಿರ್ಮುಕ್ತನೇ ಅವರು, ಅವರು ಬಹಿರರ್ಥ ಭಾವರಲ್ಲ. ತನುಧಾರಣ ತಮೂಢೋ ಮೂಢ ಇತಿ ಬದು ಉಚ್ಯತೆ ಚ ಸರಸ್ವತಿ. ಅದಕ್ಕೆ ಲೋಕಲ್ಲಿ ವ್ಯವಹಾರಕ್ಕೆ ಅಂತ ಕರ್ತಾರೆ ಅಂತ ಕೇಳಿದರೆ ದೇಹ ಇದೆ ಎಂಬ ಕಾರಣಕ್ಕೋಸ್ಕರ ಸ್ವತಂತ್ರ ಭಗವಾನ್ ವಿಷ್ಣು ಭಾವಾಭಾವ ಇದೇ ಅರ್ಥ ಹೇಳಿಬಿಟ್ಟು ಮುಂದಿತ್ಯ ದುಃಖಸ್ಪೃಷ್ಟ ದುಃಖಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇದೈವ ಚೇತನ. ಚೇತನ ಎರಡು ವಿಧ, ದುಃಖಸ್ಪೃಷ್ಟ ಚೇತನ ದುಃಖ ಅಸ್ಪೃಷ್ಟ ಚೇತನ ಅಂತ ಎರಡು ಚೇತನ ಇದೆ. ದುಃಖಾಸ್ಪೃಷ್ಟ ರಮ ಅನ್ನೇತು ಸ್ಪೃಷ್ಟ ದುಃಖ ಸಮಸ್ತ ಉಳಿದವರೆಲ್ಲ ದುಃಖ ಇದೆ ಅಂತ ಹೇಳಿಬಿಟ್ರು. ರಮಾದಿ ಅಂದ್ಬಿಟ್ಟು ಉಳಿದವರು ದುಃಖ ಇದೆ ಅಂತ ಯಾರು ಬಂದಾಗಾಯ್ತು ಅದರೊಳಗೆ? ಬ್ರಹ್ಮವಾಯುಗಳು ಬಂದರು. ಅಲ್ಲಿ ತಕ್ಷಣ ಹೇಳಿದ ಏನಂತ ತಿಳ್ಕೋಬೇಕು, ದೇಹ ಇರೋದ್ರಿಂದ ಬ್ರಹ್ಮವಾಯುಗಳನ್ನು ಲಕ್ಷ್ಮೀರಾಯ ಬಿಟ್ಟಿರೋದ್ರಿಂದ ಸ್ಪೃಷ್ಟ ದುಃಖ ಅಂತ ಕರಿಬೇಕು ಹೊರತು ಎಂಥ ದುಃಖ ಅವರಿಗಿಲ್ಲ. ನಮಗಿರ್ತಂಥ ದುಃಖ ಇಲ್ಲ, ಅವರಿಗಿರೋ ದುಃಖ ಒಂದೇ. ಯಾವುದದು? ಪರಮೋತ್ಸಾಹ ವರ್ಜನ. ಪರಮೋತ್ಸಾಹ ಇಲ್ಲ ಬಂದರೆ 99 ಬಂದಿದೆ ಗೋಳಾಡ್ತಿದ್ದಾನೆ, ಇನ್ನೂ ಕೂಡ 100 ಬಂದಿಲ್ಲ ಅಂತ ಅಷ್ಟೇ. ಅರ್ಥ ಆಯ್ತಾ? ಇದು ಇದೇ ಇದು ಈ ಥರ ದುಃಖ ಇರೋದು ಬೇರೆ, ಈ 30 ಇದು ಇವು 0 ಬಂದು ದುಃಖ ಪಡೋದು ಬೇರೆ. ಬ್ರಹ್ಮದೇವರು ಬ್ರಹ್ಮವೈಗಳ ದುಃಖ ಎಂಥದ್ದು ಅಂತ ಕೇಳಿದರೆ ಪರಮೋತ್ಸಾಹ ಇಲ್ಲ ಅನ್ನೋದಷ್ಟೇ ದುಃಖ. ಅದಿರೋದೆಲ್ಲಿ ಮೋಕ್ಷದೊಳಗೆ, ಇನ್ಯಾವ ದುಃಖವೂ ಅವರಿಗಿಲ್ಲ. ಆದ್ದರಿಂದ ಇಲ್ಲೂ ಅಷ್ಟೇ, ಶರೀರ ಇದೆಯಾ ಇದೆ ಅಷ್ಟು ಮಟ್ಟಿ ಸೇರಿಸ್ಕೊಳ್ಳಿ ಅಷ್ಟೇ ಹೊರತು ಅವ್ರಿಗೆ ಇದಕ್ಕೆ ಸೇರಿಸ್ಕೋಬಾರ್ದು. ಮತ್ತೆ ಮೂಢ ಅಂತ ಕರೀತಾರಲ್ಲ ಅಂತ ಕೇಳಿದರೆ ಅಮೂಢೋ ಮೂಢ ಇತಿ ಮತ್ತು ಉಚ್ಚತೆ ಸರಸ್, ಆ ಕಾಲಕ್ಕೆ ಮೂಢ ಅಂತ ಕರೀತಾರೆ ಅಷ್ಟೇ ಹೊರತು ನಿಜವಾಗ್ಲೂ ಏನಲ್ಲ ಅವರು ಈ ಗುಂಪಿ ಸೇರೋದಿಲ್ಲ. ರುದ್ರಾದ್ಯಾಹ ತನ್ವಭಿಮಾನಾತ್ ಬಹಿರರ್ಥಂ ಯುಜಸ್ತಥಾ ಸರ್ವೇಷಾಂ ಬ್ರಹ್ಮಪದವಿ ಯೋಗ್ಯಾನಾಂ ಪೂರ್ವಮೇವತು ಅಭಾವಸ್ತ್ವಪರೋಕ್ಷಸ್ಯ ಮೋಹೋಜ್ಞಾನಸ್ಯ ಪಣ್ಯತೆ. ಬ್ರಹ್ಮಾದಿಗಳಿಗೆ ಮೌಢ್ಯ ಅಂತ ಇನ್ನೊಂದು ಹೊಸ ಅರ್ಥ ಹೇಳ್ತಾರೆ. ಮೌಢ್ಯ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಈ ಅಪರೋಕ್ಷ ಜ್ಞಾನ ಇಲ್ಲದಿರಬೇಕೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಇಲ್ಲದಿರಬೇಕೇನು ಮೌಢ್ಯ ಅಂತ ಕರೀತಾರೆ. ಹಾಗಿದ್ರೆ ಅವ್ರಿಗಿಲ್ವಾ ಅಂತ ಕೇಳಿದರೆ ಇಲ್ಲ, ಅವರಿಗೆ ಏನಿಲ್ಲ. ಅಭಾವಸ್ತ ಅಪರೋಕ್ಷಸ್ಯ ಮೋಹೋಜ್ಞಾನಸ್ಯ ಪಣ್ಯತೆ. ಎಷ್ಟು ಅಪರೋಕ್ಷ ಇರಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತಲ್ಲ ಅದಕ್ಕೆ ಮೋಹ ಅಂತ ಕರೀತಾರೆ ಅಷ್ಟೆ. ಅದು ಎಷ್ಟಂದರೆ ನೆಗ್ಲಿಜಿಬಲ್, ಗೊತ್ತಾಯ್ತಾ? ನೆಗ್ಲಿಜಿಬಲ್ ಇರೋದಕ್ಕೆ ಕರೀತಾರೆ ಹೊರತು ಈ ಬೇರೆ ದೃಷ್ಟಿಯಿಂದ ಅಲ್ಲ. ಇದಕ್ಕೆ ಅವರು ಅಪಾರ್ಥ ಏನು ಮಾಡಿಬಿಡ್ತಾರೆ, ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂತ ಮಾಡ್ತಾರೆ. ಅಪರೋಕ್ಷ ಜ್ಞಾನ ಆಗಿಲ್ಲಲ್ಲ, ಎಷ್ಟು ರೂಪದ ಜ್ಞಾನ ಸ್ಪಷ್ಟೀಕರಣ ಬೇಕಲ್ಲ ಅಷ್ಟಾಗಿಲ್ಲ ಹಿಡಿತಾ. ಈಗ ಎಷ್ಟು ರೂಪದ್ದಾಗಬೇಕಾಗಿದೆ ಅಷ್ಟಾಗಿಲ್ಲ ಅಂತ ತಿಳ್ಕೋಬೇಕು. ಅಪರೋಕ್ಷ ಜ್ಞಾನನೇ ಇಲ್ಲ ಅಲ್ಲ. ದೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತ. ಸಾಮಾನ್ಯ ದೇವಪದವಿ ಬರಬೇಕಾದ್ರೆ ಏನಾಗಿರ್ಬೇಕಂತವರು? ಅಪರೋಕ್ಷ ಜ್ಞಾನಗಳಾಗಿರ್ಬೇಕು. ಇವ್ರು ಬರೀ ದೇವ ಪದವಿ ಅಲ್ಲ, ಇವ್ರದು ಬ್ರಹ್ಮ ಪದವಿ. ಅಪರೋಕ್ಷ ಜ್ಞಾನ ಇದ್ದೇ ಇರುತ್ತೆ, ಬಟ್ ಏನಿರುತ್ತೆ ಅಂತ ಕೇಳಿದರೆ ಎಲ್ಲೋ ಫ್ರಾಕ್ಷನ್ ಆಫ್ ಇದರೊಳಗೆ ಏನಿರಲ್ಲ, ಅಸ್ಪಷ್ಟತೆ ಇರುತ್ತೆ. ಅಷ್ಟನ್ನು ಕರೀತಾರೆ ಹೊರತು ಗುಡದವರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಎಂಬ ರೀತಿಯಲ್ಲಿ ಅವ್ರಿಗೆ ಆಗಿಲ್ಲ ಅಂತ ಕರಿಬಾರ್ದು. ಏನಂತ ಅವ್ರ ವಿಷಯ ಬೇರೆ, ಅವ್ರದ್ದು ಬೇರೆ. ಬ್ರಹ್ಮದೇವ್ರ ಬಗ್ಗೆ ಹೇಳಿ, ಬ್ರಹ್ಮವಾಯುಗಳ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟೇ. ಉಳಿದವರೆಲ್ಲ ಬೇರೆ, ದೇವತೆಗಳಾಗಿದ್ದರೆ ಎರಡು ಹಂತ ಇದೆ ಅವರಿಗೆ. ಅಪರೋಕ್ಷಗಳಾಗಿರೋ ಹಂತ, ಅಪರೋಕ್ಷ ಆಗಿಲ್ಲದೆ ಇರೋದು, ಎರಡು ಹಂತಗಳಿದೆ. ಇವರಿಗೆ ಹಂತಗಳಿಲ್ಲ, ಅದರಲ್ಲೇ ಸ್ಪಷ್ಟೀಕರಣ ಬೇರೆ ವ್ಯತ್ಯಾಸ ಅಷ್ಟೇ ಹೊರತು ಬೇರೆ ಅಲ್ಲ. ಇದು ಓದ್ತೀನಿ ಅಂತಾನೆ, ಒಂದು ಓದ್ಯಲ್ಲ ಮಾರಿ ಇನ್ನೂ ಓದ್ತೀನಿ ಅಂತ ಕೇಳಿ ಹೈಯರ್ ಕ್ಲಾಸ್ ಅಂತೇಳಿ ಇನ್ನೂ ಓದ್ತೀನಿ ಓದ್ತೀನಿ ಅನ್ನೋ ಮಾತಿಗೆ ಏನು ಓದ್ತಿದ್ದವನು ಓದ್ತೀನಿ ಅನ್ನೋದು ಬೇರೆ, ಓದೋರು ಓದ್ತೀನಿ ಅಂತ ಹೇಳೋದು ಬೇರೆ. ಓದೋರು ಓದ್ತೀನಿ ಅಂದರೆ ಏನರ್ಥ? ಇನ್ನು ಹೆಚ್ಚು ಓದ್ತೇನೆ ಅಂತ. ಈಗ ಓದಿಲ್ದವ್ರು ಓದ್ತೇನೆ ಅಂದರೆ ಇನ್ನೇ ತಿಳಿದ್ರೆ ಶುರು ಮಾಡಬೇಕು ಅವನಷ್ಟೇ. ಶುರು ಮಾಡಬೇಕಾದ ಇವರು ಅವ್ರು ಹೆಚ್ಚು ಓದೋದು ಅವರು. ಅದಕ್ಕೋಸ್ಕರ ಎಮ್ ಎಸ್ ಸಿ ಸೇರಿದಾಗಲ್ಲಿ ಅಕ್ಷರಾಭ್ಯಾಸ ಅಂತ ಮಾಡಿಸೋದಿಲ್ಲ. ಅದಕ್ಕೆ ಯಾವುದಕ್ಕೆ ಮಾಡಿಸ್ತಾರೆ? ಮೊದಲೇ ಸರ್ ಕಲಿಯೋದಕ್ಕೆ ಮಾತ್ರ. ಅದು ಕಲಿತಾಗಿದೆ ಈಗಾಗಲೇ, ಆದರೂ ಇನ್ನೂ ಕಲಿಬೇಕಾದ ಬಾಕಿ ಇದೆ. ಆ ರೀತಿಯಾಗಿ ಬ್ರಹ್ಮದೇವರಿಗೆ ಸಂತದ್ದು ನಾವು ಲೋಕದಲ್ಲಿ ಕಾಣ್ತಿದ್ದೇವಲ್ಲ, ಇನ್ನೂ ಓದೋದು ಕೊನೆವರೆಗೂ ಕೂಡ ಕೊನೆ ಇಲ್ಲ ಅಂತ ಹೇಳ್ತಾರೆ. ಅದು ಎಷ್ಟೋ ಜನ ರಿಟೈರ್ ಆದಮೇಲೆ ಪಿ ಎಚ್ ಡಿ ಮಾಡ್ತಾರೆ, ಎಷ್ಟೋ ಜನ ರಿಟೈರ್ ಆದಮೇಲೆ. ಕೆಲವು ಮೊನ್ನೆಯಾರು 75 ವರ್ಷ ಪಿ ಎಚ್ ಡಿ ಮಾಡಿದಾಗ 75 ವರ್ಷ ಮಾಡಿದ್ದಾರೆ. ಆದ್ದರಿಂದ ಅದು ಜ್ಞಾನಕ್ಕೋಸ್ಕರ ಮಾಡಿದ್ದೆ ಹೊರತು ಇದು ಬೇರೆದಕ್ಕೋಸ್ಕರ ಮಾಡಿದ್ದಲ್ಲ, ಅದಕ್ಕೆ ದೋಷ ಇಲ್ಲ. ಬ್ರಹ್ಮಣಸ್ತು ಅಂಶರೂಪೇಶು ಅಭಾವಸ್ತು ಅಪರೋಕ್ಷಸ್ಯ ಮೋಹೋ ಜ್ಞಾನಸ್ಯ ಭಣ್ಯತೆ. ಅಷ್ಟು ಮೋಹ ಅಂತ ಕರೀತಾರಷ್ಟೇ. ಬ್ರಹ್ಮಣಸ್ತು ಅಂಶರೂಪೇಶು ಭಾರತ್ಯ ಜ್ಞಾನವರ್ಜನಂ ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕ್ವಚಿತ್. ಬ್ರಹ್ಮವಾಯುಗಳಿಗೆ ಅವತಾರದಲ್ಲಿ ವಾಯುದೇವರು ಮತ್ತು ಭಾರತದ ಏನು ಮಾಡ್ತಾರಂತೆ, ಸ್ವಲ್ಪ ಜ್ಞಾನಹಾಸವನ್ನು ತೋರಿಸಿಕೊಡ್ತಾರೆ. ಬ್ರಹ್ಮ ಸರಸ್ವತಿಗೆ ಆ ಪ್ರಶ್ನೆ ಕೂಡ ಇಲ್ಲ. ಯಾತಕ್ಕೆ? ಅವ್ರಿಗೆ ಅವತಾರಣೆ ಇಲ್ಲ, ಆದ್ದರಿಂದ ಅವತಾರದಲ್ಲಿ ಎಂಬ ಪ್ರಶ್ನೆ ಉಪಯೋಗಿಸ್ಬಾರ್ದು ಅವರಿಗೆ. ಬ್ರಹ್ಮ ಗಾಯತ್ರಿ ಭಾವೇತು ನಾ ಅಂಶಾವತರಣಂ ಕ್ವಚಿತ್. ಅಂಶಾವತಾರ ಇಲ್ಲೇ ಇಲ್ಲ ಅವರಿಗೆ. ಶತದನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣಜ್ಞಾನಂ ಸದೈವತು. ಆದ್ದರಿಂದಲೇ ಎಷ್ಟು ಬೇಕೋ ಅಷ್ಟು ಜ್ಞಾನ ಅವರಿಗೆ. ಶತಜನ್ಮಸು ಪೂರ್ವಂತು 100 ಜನ್ಮ ಮುಂಚೆ ಆಗೋಗ್ಬಿಟ್ಟಿದೆ, ಆದರೂ ಕೂಡ ಪೂರ್ಣಜ್ಞಾನ ಯಾವಾಗಲೂ ಇರುತ್ತೆ. ಅಪರೋಕ್ಷ ಜ್ಞಾನದ ಬಗ್ಗೆ ಬಂದಾಗ ಏನಾಗುತ್ತೆ ಅಂತ ಕೇಳಿದರೆ, ವಿಶೇಷ ಅಪರೋಕ್ಷ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬರುತ್ತೆ. ಆ ಗ್ಯಾಪನ್ನು ಇಟ್ಕೊಂಡು ಹೇಳಿದ್ದೆ ಹೊರತು ಮೌಢ್ಯ ಅಂಥೇಳಿ ನಮಗೆ ಹೇಳತಕ್ಕಂಥ ಮೌಢ್ಯ ಅಲ್ಲ. ಶತಜನ್ಮಗತಾ ಯಾಶ್ಚ ಅಪರೋಕ್ಷೋಜ್ಯತಿರ್ಭವೇತ್ ಕ್ವಚಿತ್ ಕ್ವಚಿತ್ ಸರಸ್ವತ್ಯ ಅಂಶಾವತರಣೇಶ್ವಿತು ಇತಿ. ಸರಸ್ವತಿ ಭಾರತೀಯರಿಗೆ ಅವತಾರ ಮಾಡಿದಾಗ ಸ್ವಲ್ಪ ಅಪರೋಕ್ಷ ಜ್ಞಾನ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅಪರೋಕ್ಷ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ಎಷ್ಟಿರಬೇಕೋ ಅಷ್ಟು. ಅದಕ್ಕೆ ಹೇಳಿದ್ದು ಇದಕ್ಕೆ ಹೇಳಿದ್ದಲ್ಲ ಅದೆಲ್ಲ ಕೂಡ. ಆದ್ದರಿಂದ ಇವ್ರಿಗೆ ಯಾವ ಕೇಸಿ ತೊಗೊಳ್ಬಾರ್ದು, ಇದನ್ನು ಉಳಿದೋರ್ ಕೇಸಿ ತೊಗೊಳೋದಕ್ಕೆ ಹೋಗಬಾರ್ದು. ಇತಿ ಶಕ್ತಿ ವಿವೇಕ ಗ್ರಂಥಾದ ಅವಗತಃ ಇತಿ. ಶಕ್ತಿ ಇತಿ ಶಕ್ತಿ ವಿವೇಕ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ. ಅದು ಶಕ್ತಿ ವಿವೇಕ ಗ್ರಂಥಾದ ಅವಗತಃ ಇತಿ. ಆಚಾರ್ಯ ಕೋಟ್ ಮಾಡಿದಂತಹ ಶಕ್ತಿ ವಿವೇಕ ಗ್ರಂಥದಿಂದ ತಿಳ್ಕೊಳ್ಬೇಕು. ವಾಯುದೇವರಿದ್ದಾರೆ ಇವತ್ತು, ನಾವು ಪೂರ್ಣ ಶಕ್ತಿಯನ್ನು ತೋರ್ಸೋಕೆ ಹೋಗೋದಿಲ್ಲ ಅವರು. ಯಾತಕ್ಕೆ? ನೆಸ್ಸಿಟಿನೇ ಇಲ್ಲ ಅವರಿಗೆ. ಅರ್ಥ ಆಯ್ತಾ? ನೆಸ್ಸಿಟಿನೇ ಇಲ್ಲ ಅಂತಾಗಿದ್ರೆ ಪೂರ್ತಿ ಶಕ್ತಿ ತೋರಿಸೋದಿಲ್ಲ. ಅದನ್ನು ನಾವು ಕರಿಬೇಕೆ ಹೊರತು ನಿಜವಾಗ್ಲೂ ಏನಂತ ಕರಿಬಾರ್ದು ಅವರಿಗೆ, ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ತೋರಿಸೋದಿಲ್ಲ ಅಂತ ಕರಿಬೇಕು ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅವರಿಗೆಲ್ಲ ಪಾಸಿಟಿವ್ ಆಗಿ ಅಜ್ಞಾನ ಇದೆ ಅವರಿಗೆ, ಅಭಾವದ ಪ್ರಶ್ನೆ ಅಲ್ಲ. ಪಾಸಿಟಿವ್ ಆಗಿ ಏನು ಸಿಗುತ್ತೆ ಅವರಿಗೆ, ದೋಷ ಬಂದ್ಬಿಡುತ್ತೆ. ಅಶರೀರೋ ವಾಯುರಭ್ರಂ ವಿದ್ಯುತ್ ತನಯತ್ನು ಶರೀರಾಣಿ ವಾ ಏತಾನೀತಿ ಶ್ರುತಿರತ್ರ ಮಾನಂ. ಅದ ಜೊತೆಗೆ ಅಶರೀರೋ ವಾಯು ಇನ್ನೊಂದು ವಾಯು ಭೇದವಾಕ್ಯ ಕೋಟ್ ಮಾಡ್ತಾರೆ. ಅಶರೀರೋ ವಾಯು ಅಂದರೆ ಏನು? ವಾಯುದೇವರಿ ಶರೀರ ಇಲ್ಲ, ಗೊತ್ತಾಯ್ತಾ? ವಾಯುದೇವರಿ ಶರೀರ ಇಲ್ಲ ನಮ್ಮಲ್ಲೇ. ವಾಯುವಿಗೇನಿಲ್ಲ, ಏನಿದು? ಅಮೂರ್ತ. ಇದು ಅಮೂರ್ತ. ಈ ಭೂತವಾಯುಗೆ ಅಮೂರ್ತತ್ವ ಹೇಳಬೇಕಾದ್ರೆ ವಾಯುದೇವರಿಗೆ ಎಂತದ್ದು ಹೇಳಬೇಕಾಗ್ತದೆ? ಪ್ರಾಣವಾಯುಗೆ ಏನು ಹೇಳಬೇಕನ್ನ? ಪರಮ ಅಮೂರ್ತತ್ವ. ಅದೇ ದೇಹ ಇಲ್ಲ ಅಂದರೆ ಅದೇ ಅರ್ಥದವರೆ. ಅಶರೀರೋ ವಾಯು ಅಭ್ರಂ ವಿದ್ಯುಸ್ತನ ಇತ್ತು ಶರೀರಾಣಿ, ಇವರೆಲ್ಲ ಅಶರೀರಾಣಿಗಳು. ಏತಾನೀತಿ ಶ್ರುತಿ ಹತ್ರ ಮಾನಂ, ಅದು ಅಶರೀರ ಶರೀರ ಹೊಂದಿರೋರು. ಶ್ರುತಿ ಭೀ ಸ್ತನಿತತ್ವಾತ್ತು ಸ್ತನಯಿತ್ತುರ್ಹರಿ ಸ್ಮೃತಃ ಅಭ್ರಂ ಭೂತಾಭಿಭರಣ ಶ್ರೀಹಿ ವಾಯುರ್ಭರತ ಸ್ಮೃತಃ ವಿದ್ಯುತ್ತು ಭಾರತೀ ಪ್ರೋಕ್ತಾತ್ ಏತಯೇವ ಶರೀರಿಣಃ ವ್ಯತ್ಯಾಸೇನಾಪಿ ನಾಮ ಸ್ಯಾದ್ ಏತೇಷಾಂ ಮಹತಾಂ ಸದಾ ಇತ್ಯನೇನ ಶ್ರುತ್ಯುಕ್ತ ಏತೇವೇತಿ ವಿಜ್ಞಾಯತೆ. ಶ್ರುತಿಭಿ ಸ್ತನಯಿತ್ನು ಸ್ತನಿತತ್ವಾತ್ತು ಸ್ತನಯಿತ್ನು ಹರಿಸ್ಮೃತಃ. ಅಲ್ಲಿ ಬೇರೆ ವಾಕ್ಯ ಏನಂತ ಹೇಳಿತು? ಅಶರೀರ ವಾಯು ಅಭ್ರಂ ವಿದ್ಯುತ್ ಸ್ತನಯಿತ್ನು ಅಶರೀರಾಣಿ ವಾ ಏತಾನಿ. ಇವಿಷ್ಟು ಅಶರೀರಗಳು ಲಿಸ್ಟ್ ಕೊಟ್ಬಿಟ್ರು. ಏನಿದು ಅಂತ ಕೇಳಿದರೆ ಅರ್ಥ ಹೇಳ್ತಾರೆ. ಇಲ್ಲಿ ವಾಯು ಅಂದರೆ ವಾಯುದೇವರು ಅಂತಲೇ ಅರ್ಥ, ಮತ್ತು ಸ್ತನಯಿತ್ನು ಅಂದರೆ ಹರಿ ಅಂತ ಅರ್ಥ, ಅಭ್ರಂ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ, ವಾಯು ಭರತ ಸ್ಮೃತಃ ವಿದ್ಯುತ್ ಭಾರತೀ ಪ್ರೋಕ್ತ ಏತೆಯೇವ ಶರೀರಿನ. ಈ ಅರ್ಥನ ಹೇಳಿದ್ದೆ ಹೊರತು ಬೇರೆ ರೀತಿ ಅರ್ಥದಲ್ಲ. ವ್ಯತ್ಯಾಸೇನಾಪಿ ನಾಮಸ್ಯ ದೇತೇಶಾಂ ಮಹತಾಂಸದ. ಇವರು ವ್ಯತ್ಯಾಸದಲ್ಲೂ ನಾಮವನ್ನು ಹೇಳೋದುಂಟು ದೊಡ್ಡವರಲ್ಲಿ. ಆದ್ದರಿಂದ ಅವಿರುದ್ಧ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಎತ್ತೇನ ಸುತ್ಯುಕ್ತ ಏತೆಯೇ ವೇತಿ ವಿಜ್ಞಾಯತೆ. ಇಲ್ಲಿ ವಿಷ್ಣು ಸಶರೀರ ಅಂದರೆ ಜ್ಞಾನಾನಂದಮಯ ಶರೀರ, ಮಹಾಲಕ್ಷ್ಮಿಗೂ ಹಾಗೇನೆ. ಉಳಿದವರಿಗೆ ಲಿಂಗದೇಹ ಇದೆ ಅಂತ ಅರ್ಥ, ಆದ್ರೆ ಬಂಧಕ ಇಲ್ಲ ಅಂತ ವಾಯು ಭಾರತೀಯರಿಗೆ ಅರ್ಥ. ಇದೆಲ್ಲ ಕ್ಲಾರಿಫಿಕೇಶನ್ ತಿಳ್ಕೊಳ್ತಾ ಹೋಗಬೇಕು ಅಂತೇಳಿ. ಸತ್ಯಸ್ಯ ಸೇಷದೃಶ ಆತ್ಮನ ಆತ್ಮನೋನ್ಯಂ ವಕ್ತಾರಮೇಶ ವಿಭುಧೇಶ್ವಪಿ ನಾನು ಚಕ್ಷೇ ಸರ್ವೇ ವಿಮೋಹಿತ ಧಿಯಃ ತವ ಮಾಯ ಏ ಮೇ ಬ್ರಹ್ಮಾದಯಸ್ತನು ಹೃತೋ ಬಹಿರರ್ಥ ಭಾವಾಹ. ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಾಗ ಆಯ್ತು. ಈಗ ಭಾಳ ಇಂಪಾರ್ಟೆಂಟ್ ಇದು ಏನು ಅಂತ ಕೇಳಿದರೆ, ಈಗ ಉಳಿದವರೆಲ್ಲ ಇದ್ದಾರೆ, ಈಗ ಉಪದೇಶ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬ್ರಹ್ಮ ಪಾಶುಪತಾಗಮ ಹೇಳಿದರು ಅವರು. ಅದೇ ರೀತಿ ಗಾಣಪತಾದಿ ಮತಗಳು ಬಂತು. ಅದನ್ನು ಯಾತಕ್ಕೆ ಒಪ್ಪಬೇಕಾಗಿಲ್ಲ ಅಂದರೆ, ಅವರು ದೇವರು ಹೇಳಿದ ಮತಗಳಲ್ಲವು. ಉಳಿದವರ ಮತದಲ್ಲಿ ಏನು ದೋಷ ಇದೆ? ಏನು ಅವರ ಅರ್ಥ ಬಹಿರರ್ಥ ಭಾವ ದೇಹ ಇರೋದಾದ್ರಿಂದ ಅವರು ತಪ್ಪು ಹೇಳಿದ್ರೆ ಏನು ಆಶ್ಚರ್ಯ ಇಲ್ಲ ಅದಕ್ಕೆ. ಅದರಿಂದ ಬೆನ್ನೆ ಮತಗಳು ತಮ್ಮ ಅಂಥವ್ರು ಬರೆದ ಮತ ಇದು, ಇಂಥವ್ರು ಹೇಳಿದ ಮತ ಅಂತ ಯಾರು ಕ್ಲೇಮ್ ಮಾಡಿದರೆ ಅದೇನು ಪರಿಶುದ್ಧ ಆಗಬೇಕು ಕಾರಣ ಇಲ್ಲ. ಯಾಕೆ? ದೋಷಯುಕ್ತರು ಅಂತ ಹೇಳಿಬಿಟ್ಟಿದ್ದಾರೆ. ದೇಹ ಒಪ್ಕೊಂಡ ಮೇಲೆ ಏನು ಬಂತ ಅಲ್ಲಿಗೆ? ದೋಷ ಬಂದೋಯ್ತು, ಅಲ್ಲಿ ಮುಗಿದೋಯ್ತು. ನಾವು ಎಷ್ಟೊತ್ತು ಹೇಳಿದ್ದೇನೆ ಅವರಿಗೆ, ಏನಿಲ್ಲ ಅಂತ ಹೇಳಿದ್ದೆ ನಾವು ಅದಕ್ಕೆ. ಹಾಗಿದೆ. ಉಳಿದವ್ರಿಗೆ ಆ ರೀತಿ ಹೇಳಕ್ಕೆ ಗೊತ್ತಿಲ್ಲ, ಅವ್ರು ಫಸ್ಟ್ ಹೇಳೋಕ್ಕೂ ಬರೋದಿಲ್ಲ ಅವರಿಗೆ, ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಆದ್ದರಿಂದ ಅವ್ರ ದೇಹ ಇದೆ ಅಂತ ಒಪ್ಕೋಬೇಕು. ಒಪ್ಕೊಂಡ ತಕ್ಷಣ ಏನಾಯ್ತು ಅಲ್ಲಿಗೆ? ಅವ್ರಿಗೆ ಅಜ್ಞಾನಾದಿಗಳು ಬಂದೋಯ್ತು ತಕ್ಷಣ. ಅವ್ರು ಹೇಳೋ ಸಾಮರ್ಥ್ಯ ಇಲ್ಲ ಅಂತಾಯ್ತು ಅವ್ರು. ತಸ್ಮಾತ್ ಭವಂತ ಮನಬದ್ಯ ಮನಂತ ಅಪಾರಂ. ಈ ನಮ್ಗೆ ಇನ್ನೊಂದು ಅರ್ಥ ಆಗುತ್ತೆ ಇಲ್ಲಿ. ನಿನ್ನ ಬಿಟ್ಟರೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಯಾರಿಗೆ ಹೇಳ್ತಿದ್ದಾರೆ? ಕೃಷ್ಣನಿಗೆ. ಅಲ್ಲೇನು ಮತ್ತು ಮಧ್ವಯುಜಯದೊಳಗೆ ಸರ್ವಜ್ಞ ವನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಅಂತ ಬಂತು. ಇನ್ನೊಬ್ಬ ಸರ್ವಜ್ಞರಿಲ್ಲ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಅವರಿಗೆಲ್ಲ ಏನಿದೆ? ತನುಭೃತ ಅವರೆಲ್ಲ ಕೂಡ ಬಹಿರರ್ಥ ಭಾವರು. ಅದಕ್ಕೆ ಅವ್ರು ಹೇಳೋದಕ್ಕಾಗೋದಿಲ್ಲ, ವಾಯುದೇವರೇ ಹೇಳಬೇಕು. ಕಾರಣ ಏನು? ಅವರಿಗೆ ತನು ಇದ್ರೂ ಕೂಡ ಇಲ್ಲದೇ ಇದ್ದಾಗಿದೆ, ಅಭಿಮಾನ ಇಲ್ಲದೇ ಇದೆ, ಇಚ್ಛಾ ಕೂಡ ನಿಷಿದ್ಧೇಚ್ಛೆ ಇಲ್ಲ. ಅದಕ್ಕೆ ಅವ್ರು ಹೇಳಬೇಕು. ಸರ್ವಜ್ಞ ವನ್ಯ ಮನವೇಕ್ಷ ಅಂಬುದು ಹೊಸ ಅರ್ಥ ಕಾಣುತ್ತೆ. ಇದನ್ನು ಓದಿದ ಮೇಲೆ ವಿಶೇಷ ಅರ್ಥ. ಅದಕ್ಕೆ ವಾಯುದೇವರನ್ನೇ ಕಳಿಸಿಕೊಟ್ರು ಅಂತ ಅರ್ಥ. ತಸ್ಮಾತ್ ಭವಂತಂ ಅನವದ್ಯ ಅನಂತ. ಇದೆಲ್ಲ ಗೊತ್ತಾಗಿಬಿಟ್ರೆ ಅನೇಕ ಮತ್ತವ್ರು ಏನು ಮಾಡ್ಕೋತಾರೆ? ನಮ್ಮ ಹತ್ರ ಶ್ರೇಷ್ಠ ಇವರು ಮಾಡಿದರು, ನಮ್ಮ ಹತ್ರ ಇವು ಮಾಡಿದರು ಅಂತ ಹೇಳ್ತಾರೆ. ಉತ್ತರ ಬಂದೋಯ್ತು ಇದರೊಳಗೆ. ಉಪಯೋಗ ಇಲ್ಲ ಮಾಡಿದರೆ ಇದರಿಂದ ವ್ಯಾಲಿಡ್ ಆಗಿಟ್ಟು ಬರೋದಿಲ್ಲ. ಅದಕ್ಕೆ ದೋಷ ಇದೆ ಭಾಗವತ ಹೇಳಿಬಿಟ್ಟಿದೆ. ದೇಹ ಒಪ್ಕೊಂಡ ಮೇಲೆ ದೋಷ ಒಪ್ಕೋಬೇಕು ಅಂತ ಹೇಳಿದ್ರಿಂದ ಕ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ನಾವೇನು ಮಾಡಿದ್ರು ಗೊತ್ತಾ? ಅದನ್ನು ಅವರು ನಾವು ಹೇಳಿದ್ಮೇಲೆ ಕಾಪಿ ಮಾಡಿದರು. ಅವರು ವಾಯುದೇವರು ಅಂತ ಹೇಳಿದ ಮೇಲೆ ಬೇರೆ ಹುಡುಕ್ಬೇಕಲ್ಲ ಅವರೀಗ. ಅದಕ್ಕೆ ಹೆಸರು ಹೇಳಕ್ಕೆ ಶುರು ಮಾಡಿಬಿಟ್ರು. ಅವರೆಲ್ಲ ಎಂಥ ಹೆಸರು? ಅವರೆಲ್ಲ ಕೂಡ ಈ ಲಿಸ್ಟಲ್ಲಿ ಬಂದ ಹೆಸರುಗಳು. ಆದ್ದರಿಂದ ಅವ್ರ ಮತಗಳು ಅವ್ರ ಹೆಸರಿಂದ ಮಾತ್ರ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ವ್ಯಾಲಿಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಹೆಸರು ಹೇಳಿದ್ರೆ ಸಾಕು ವ್ಯಾಲಿಡ್ ಆಗುತ್ತೆ. ಅದಕ್ಕೆ ಮಧ್ವ ಮತವೇ ಮತವು. ಈ ಮಾತಿಗೆ ಅರ್ಥ ಬರುತ್ತೆ. ಯಾಕೆ? ಬಹಿರರ್ಥ ಭಾವರಲ್ಲ ಅವರು, ದೇಹ ಹೊಂದಿದವರಲ್ಲ, ಅಭಿಮಾನ ಬಿಟ್ಟವರು. ಆದ್ದರಿಂದ ಮಧ್ವ ಮತವೇ ಮತವು. ಇವು ಅರ್ಥ ಇಟ್ಕೊಂಡ್ಬಿಟ್ಟಾಗ ಹೊಸ ಅರ್ಥ ಬಂತದೆ. ಹೆಸರಿಂದ ಹೇಳಿದ್ದಲ್ಲ, ಭಾಗವತದಿಂದನೇ ಸಿದ್ಧವಾಗತಕ್ಕಂಥ ಅಂಶ ಅಂತ ಅರ್ಥ. ತಸ್ಮಾತ್ ಭವಂತ ಮನವದ್ಯಮನಂತ ಅಪಾರಂ ಸರ್ವಜ್ಞಂ ಈಶ್ವರ ಮಖಂಡ ವಿಕುಂಠಧಿಷ್ಣ್ಯಂ ನಿರ್ವೇದಧೀಹಿ ಅಹರಹ ರುಜಿನಾಭಿತಪ್ತಃ ನಾರಾಯಣಂ ನರಸಖಂ ಶರಣಂ ಪ್ರಪದ್ದೇ. ತಸ್ಮಾತ್ ಆದ್ದರಿಂದ ಭವಂತಂ ಶರಣಂ ಪ್ರಪದ್ದೆ, ನಿನ್ನ ನಾನು ಶರಣ ಹೊಂತಾ ಇದ್ದೇನೆ. ಯಾತಿಗೆ ಎಷ್ಟು ಕಾರಣ ಕೊಡ್ತಾನೆ ಉದ್ಧವ ಈಗ. ಅನವದ್ಯಂ ದೋಷರಹಿತನೇ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅನವದ್ಯಂ ನಿರ್ದೋಷಂ ಅನಂತಪಾರಂ. ಅನಂತ ಮತ್ತು ಪಾರ, ಅದಕ್ಕೆ ಆಚಾರ ಮುಂದ್ಕಡೆ ಅರ್ಥ ಹೇಳಬೇಕಾದ್ರೆ, ಅನಂತ ಅಂತ ಹೇಳಿದರೆ ಏನರ್ಥ? ಅಂತ ಅಂದರೆ ನಾಶ. ಅನಂತ ಅಂದ್ರೆ ಏನು? ಅಂತಹ ನಾಶ ಸಮುದ್ದಿಷ್ಟ. ಅಂತ ಅಂದರೆ ನಾಶ. ದೇವರು ಅನಂತ ಅಂದರೆ ನಾಶ ಇಲ್ಲ ಅಂತ ಅರ್ಥ. ಮತ್ತು ಪಾರ ಅಂದ್ರೆ ಏನು? ಅನಂತ ಅಪಾರ ಬಿಡಿಸ್ಕೋಬೇಕಾಗ. ಪಾರ ಪರಿಮಿತಿ ಸ್ತಥ, ಪಾರ ಅಂದರೆ ಲಿಮಿಟ್ ಅಂತ ಅರ್ಥ. ದೇವರಿಗೆ ಲಿಮಿಟ್ ಇಲ್ಲ ಆದ್ದರಿಂದ ಅಪಾರ, ದೇವರಿಗೆ ನಾಶ ಇಲ್ಲ ಆದ್ದರಿಂದ ಅನಂತ. ವೇದಕ್ಕೆ ಅರ್ಥ ಹೇಳ್ತಾರೆ, ವೇದಕ್ಕೆ ಅನಂತ ಪಾರ ವೇದೋಯಂ ಅಂತ ಆಚಾರ್ಯರು ವೇದಗಳನ್ನು ಅನಂತ ಪಾರ ಅಂತ ಕರೀತಾರೆ. ಅವಕ್ಕೆ ನಾಶ ಇಲ್ಲ, ನಿತ್ಯ ಅನಂತ. ಅವಕ್ಕೆ ಅನಂತ ಸಂಖ್ಯೆಯಲ್ಲಿ ಅನಂತ ಆದ್ದರಿಂದ ಅದಕ್ಕೆ ಅಪಾರ. ಈಗ ಅನಂತ ಪಾರ ವೇದೋಯಂ ಅಂತ ಕರೆದಿದ್ದಾರೆ. ವಿಷ್ಣು ಏನಾಗಿ ಅನಂತ ಪಾರನಾಗಿದ್ದಾನೆ ದೇವರು, ಅಂತವೂ ಇಲ್ಲ ಪಾರವೂ ಇಲ್ಲ. ಸರ್ವಜ್ಞಂ ಎಲ್ಲ ಬಲ್ಲವನು ನೀನು. ಈಶ್ವರಂ ಸರ್ವಸ್ವಾಮಿ. ಅಖಂಡ ವಿಕುಂಠಧಿಷ್ಣ್ಯಂ, ಅಖಂಡವಾದ ವಿಕುಂಠವಾದ ಧಿಷ್ಣ್ಯಂ. ವಿಕುಂಠ ಅಂದರೆ ಕುಂಠಿತವಾಗದೇ ಇರತಕ್ಕಂತಹ, ಪ್ರಳಯಕಾದಲ್ಲೂ ನಾಶವಾಗದೇ ಇರತಕ್ಕಂತಹ ತೇಜಸ್ಸನ್ನು ವೈಕುಂಠ ಲೋಕವನ್ನು ಹೊಂದಿದವನು ನೀನು. ಬೇರೆಯವರಿಗೆ ಅದೆಲ್ಲ ಇಲ್ಲ. ನಿರ್ವೇದಧೀಹಿ, ನಾನೆಂಥವನು? ನಿರ್ವೇದಧೀಹಿ, ವೈರಾಗ್ಯ ಹೊಂದಿದವನು. ಅಹರಹ ವೃಜನಾಭಿತಪ್ತ, ಅಹರಹ ವೃಜನಾಭಿತಪ್ತ. ಅಹರಹ ಅಂದರೆ ಏನು ಬಂದಿದೆ? ಎಲ್ಲಿ ಬಂದಿದೆ ಅಹರಹ ಅಂತ? ಎಲ್ಲಿ ಬಂದಿದೆ? ಏನಂತ ಬಂದಿದೆ? ಅಹರಹ ರುದಿತಂ, ಅಹರಹ ಅಂತ ಹೇಳ್ಬಿಡ. ವಾಯುದೇವರು ಒಂದೇ ಹಂ ತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರೋವತಾರಹ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅಹರಹ ರುದಿತಂ ನಿರ್ದಹನ್ ದೇಹಭಾಜಾ ಮಮ್ಹೋ ಮೊಹಾಪಹೋ ಯಹ ಸ್ಪೃಹಯತಿ ಭಾತೀಂ ಭಕ್ತಿ ಮಧ್ಯಾಪಿ ರಾಮೇ ಅಹರಹ. ಪ್ರತಿ ಕ್ಷಣದಲ್ಲೂ ದೇವರಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರು ಅವರು. ನಾವೆಂಥವ್ರು ಅಹರಹ, ಪ್ರತಿ ಕ್ಷಣದಲ್ಲೂ ಕೂಡ, ಪ್ರತಿ ದಿವಸದಲ್ಲೂ ಕೂಡ ವೃಜಿನ ಅಭಿತಪ್ತ, ವೃಜಿನ ಪಾಪಗಳು, ಅದರಿಂದ ನೊಂದವರು ನಾವು. ಪಾಪಗಳನ್ನು ಮಾಡಿ ನೊಂದವರು ನಾವು. ಅಂತಹ ನಾನೆಲ್ಲಿ ನೀನೆಲ್ಲಿ, ಅಂತಹ ನಾರಾಯಣಂ ನಾರಾಯಣನಾದ ನಿನ್ನನ್ನು, ನರಸಖಂ ನರಸಖನಾದ ಶೇಷದೇವರ ರಕ್ಷಕನಾದ ನಿನ್ನನ್ನು ಮುಖ್ಯವಾಗಿ ನರ ಅಂದರೆ ವಾಯುದೇವರೇ, ನರಿಯೇತೆ ಇತಿ ನರಃ ವಾಯುಸಖಃ ಮರುತ್ಸಖಃ ಶರಣಂ ಪ್ರಪದ್ದೆ, ನಿನ್ನನ್ನು ನಾನು ಶರಣ ಹೊಂದುತ್ತೇನೆ ಅಂಥೇಳಿ ಭಕ್ತಿಯಿಂದ ಉದ್ಧವ ಪತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದ. ನಾನೇನು ಹೇಳಬೇಕೀಗ, ಈ ಒಂದು ವಿಚಾರವನ್ನು ಎತ್ತು ಸಾಧಯಾಮಿ, ನಾನು ಸಾಧನೆ ಮಾಡಬೇಕೀಗ. ಮೂಢಮತಿಯಾದ ನಿನ್ನ ಮಾಯೆಯಿಂದಾಗಿ ಈ ಅನುಬಂಧದಲ್ಲಿ ಮೋಹ ಹೊಂದಿರತಕ್ಕಂಥ ಒಟ್ಟು ಅಹಂಕಾರ ಮಮಕಾರದಿಂದ ಕೂಡಿದಂಥ ನಾನು ಮೋಕ್ಷ ಹೊಂದಬೇಕು, ಅದಕ್ಕೆ ನಿನ್ನ ಶರಣ ಹೊಂತೇನೆ, ಬೇರೆ ಯಾರ ಕೈಯಲ್ಲಿ ಹೊಂದಕ್ಕಾಗೋದಿಲ್ಲ ಅಂಥೇಳಿ ಪ್ರಾರ್ಥನೆ ಮಾಡಿದೆ. ಶ್ರೀ ಭಗವಾನುಮಾಚ ಪ್ರಾಯೇಣ ಮನುಜಾಲೋಕೇ ತತ್ವ ಲೋಕತತ್ವ ವಿಚಕ್ಷಣಾಃ ಸಮುದ್ಧರಂತಿ ಹಿ ಆತ್ಮಾನಂ ಆತ್ಮನೈವಾಶು ಭಾಷೆಯಾತ್. ಇದು ಒಂದಕ್ಕೆ, ದ್ವಿತೀಯ ಸ್ಕಂದಕ್ಕೆ, ಎರಡಕ್ಕೆ ಮಾತ್ರ ಸುಧೀಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ, ಆಯುರ್ ಗುರುಗಳು. ಎರಡನೇ ಸ್ಕಂದಕ್ಕೆ ಮತ್ತು ಹನ್ನೊಂದನೇ ಸ್ಕಂದಕ್ಕೆ ಎರಡಕ್ಕೆ ಮಾತ್ರ ಬರೆದಿದ್ದಾರೆ. ರಾಘವೇಂದ್ರ ಯುಗದಲ್ಲಿ ಮಾತ್ರ ಹೇಳಿ ಉಲ್ಲೇಖ ಮಾಡ್ತಾರೆ, ವಿದ್ಯಾಲಕ್ಷ್ಮಿ ಕಂಡಾಗ ಎರಡಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಸುಧೀಂದ್ರ ಸ್ವಾಮಿಗಳು ಅಂತ ಉಲ್ಲೇಖ ಮಾಡ್ತಾರೆ. ಎರಡು ಸಿಕ್ಕಿವೆ ಎರಡು ಕೂಡ, ಅದರಲ್ಲಿ ಇದಕ್ಕೆಲ್ಲ ಭಾರಿ ವಿಶೇಷಾರ್ಥ ಬರುತ್ತೆ. ಎರಡು ಕೂಡ ಶ್ರೀವಾಸ ತೀರ್ಥರು, ಇವರು ಆನಂದ ತಾಮ್ರಪರ್ಣಿ, ಆನಂದ ತೀರ್ಥಾಚಾರ್ಯ, ಅನೇಕರೆಲ್ಲ ಒಂದು ಶ್ಲೋಕಕ್ಕೆ ತುಂಬ ಪುಟಗಟ್ಟಲೆ ಅರ್ಥ ಬರೆದಿದ್ದಾರೆ. ನಾರಾಯಣಂ ನರಸಖಂ ಶರಣಂ ಪ್ರಪದ್ದೆ ಶ್ರೀ ಭಗವಾನುವಾಚ, ಇದಕ್ಕೆಲ್ಲ ಅರ್ಥ ಹೇಳ್ತಾರೆ ಕಡೆ. ಯಸ್ಮಾತ್ ಭಗವತೋ ಅನ್ಯೋ ವಕ್ತ ನಾಸ್ತಿ ತಸ್ಮಾದಹಂ ನಾರಾಯಣಂ ಶರಣಂ ಪ್ರಪದ್ದೆ ಮಮ ಜ್ಞಾನೋಪದೇಶ ಇತಿ ಶೇಷ. ಜ್ಞಾನೋಪದೇಶಕ್ಕೋಸ್ಕರವಾಗಿ ನಿನ್ನ ಶರಣ ಹೊಂತೇನೆ. ಭವಂತಂ ಪೂಜ್ಯ ಅನವದ್ಯತ್ವಂ ಪೂಜ್ಯತ್ವೇ ಹೇತು, ನೀನು ಅನವದ್ಯನಾದ್ದರಿಂದ ಪೂಜ್ಯ, ದ್ವಿದ್ದೋಷನಾದ್ದರಿಂದ ಪೂಜ್ಯ. ಅನವದ್ವೇತೆ ಹೇತು ಅನಂತಪಾರತ್ವ, ಅನವದ್ಯ ಯಾತಕ್ಕೆ ಅಂತ ಕೇಳಿದರೆ ಅನಂತಪಾರನಾದ್ದರಿಂದ. ಇದು ಅನಂತಪಾರತ್ವ ತರಿ ಸಸ್ಯ ಅಜ್ಞಾನಂ ಪ್ರಾಪ್ತ ಮತ ಉಕ್ತಂ ಸರ್ವಜ್ಞಮಿತಿ. ಬಲವತ್ ಪ್ರತಿಬಂಧಕತ್ವೇನ ಕ್ವಚಿತ್ ಜ್ಞಾನಂ ಆಲಬ್ಧಂ ಸ್ಯಾತ್ ಅಥ ಉಕ್ತಂ ಈಶ್ವರಮಿತಿ. ದೇಶಪ್ರಭು ಈಶ್ವರಶಾಪಿ ಸ್ಥಾನಚ್ಯುತಿ ಸ್ಯಾತ್ ಅತ್ರ ಅಖಂಡೇತಿ. ಒಂದೊಂದಕ್ಕೂ ನಡೀತಾ ಹೋದ್ವಿ ಎಲ್ಲ, ಈ ರೀತಿ ಎಲ್ಲದಕ್ಕೂ ಬರೆದ್ರೆ ಪಂಚಿತ ಬಿಡೋದು ಬರೋದಿಲ್ಲ ಆ ರೀತಿಯಲ್ಲಿ. ಪ್ರತಿ ಕೃತ್ಯ ಹೇಳಿದ್ರು, ಪದಕೃತ್ಯ ಹೇಳಬೇಕು ಅಂತೇಳಿ. ಏನಿದೆ ಇಲ್ಲಿ, ಭವಂತಂ ಇದೆ, ಅನವದ್ಯಂ ಇದೆ, ಅನಂತಪಾರಂ ಇದೆ, ಸರ್ವಜ್ಞಂ ಇದೆ, ಈಶ್ವರಂ ಅಂತಿದೆ, ಅಖಂಡ ವಿಕುಂಠ ದಿಷ್ಟಂ ಇದೆ. ಇವೆಲ್ಲದಕ್ಕೆ ಯಾತಕ್ಕೆ ಹೇಳಬೇಕಾಯಿತು ಉದ್ಧವ ಅನ್ನೋದನ್ನು ಅದು ಪದಕೃತ್ಯ ಅಂತ ಕರೀತಾರೆ. ಒಂದೊಂದು ಪದಕ್ಕೂ ಕೂಡ ಸಾರ್ಥಕ್ಕೆ ಹೇಳಬೇಕು, ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಅದಕ್ಕೆ ಅದೆಲ್ಲ ಕೊಡ್ತಾ ಹೋಗ್ತಾರೆ. ಅದು ಹೇಗೆ ಅರ್ಥ ಮಾಡ್ತು, ನೀನು ಪೂಜ್ಯ ಮೊದಲು, ಭವಂತ ಮೊದಲು ನೀನು ಪೂಜ್ಯ. ಯಾತಕಪ್ಪ ಪೂಜ್ಯ ಅಂದರೆ ಅನವದ್ಯಂ, ಅನವದ್ಯ ಅಂದರೆ ನಿರ್ದೋಷ, ಅತಯೇವ ಪೂಜ್ಯ, ದೋಷ ಇಲ್ಲ ಅದರಿಂದ ಪೂಜ್ಯ. ದೋಷ ಇಲ್ಲ ಅಂತ ಯಾಕೆ ಹೇಳಬೇಕು? ನೆಕ್ಸ್ಟ್ ಪಾಯಿಂಟ್ ಅನಂತಪಾರಂ, ಅದಕ್ಕೆ ನೀನು ದೋಷ ಇಲ್ಲದವನು. ಅನಂತಪಾರಂ ಅಂತ ಹೇಳಿದ ತಕ್ಷಣ ಅವನಿಗೆ ಅಂತ ಇಲ್ಲ ಪಾರ ಇಲ್ಲ ಅಂತಾಯ್ತು. ಅಂತಪಾರ ಇಲ್ಲ ಅಂದಮೇಲೆ ಅವನಿಗೆ ಗೊತ್ತಿರಲಿಕ್ಕಿಲ್ಲ ಅಂತಾಯ್ತು ಅಂತ ಕೇಳಿದರೆ ಸರ್ವಜ್ಞಂ, ಅವನಿಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅಷ್ಟೇನೆ. ಆಮೇಲೆ ಸರಿ ಬಿಡಿ, ಅಷ್ಟೇ ಹೇಳಿದ್ರು ಕೂಡ ಪಾಪ ಮರ್ತೀರ್ಥ ಹೋಗಿರ್ಬೋದಲ್ಲ ಅಂತ ಕೇಳಿದರೆ ಈಶ್ವರಂ, ಸರ್ವಸಮರ್ಥ ಮರೆಯೋ ಚಾನ್ಸ್ ಇಲ್ಲ ಅಂತ ಅರ್ಥ. ಕ್ವಚಿತ್ ಜ್ಞಾನ ಅಲಬ್ಧಂ ಸ್ಯಾತ್ ಅಥ ಉಕ್ತಂ ಈಶ್ವರಂ ಇತಿ. ಆಯ್ತು ಬಿಡಿ, ಅಲ್ಲಿಗೂ ಒಪ್ಪೋಣ. ಆದರೂ ಕೂಡ ಒಬ್ಬ ಪ್ರಭು ಎಷ್ಟೇ ಪ್ರಭು ಆದರೂ ಕೂಡ ಒಂದು ದೇಶಕ್ಕೆ ಲಿಮಿಟ್ ಆಗ್ತಾನೆ, ಅಥವಾ ಒಂದು ಕಾಲಕ್ಕೆ ಲಿಮಿಟ್ ಆಗ್ತಾನೆ. ಫ್ರಮ್ ಟು ಅಂತ ಹಾಕಿಬಿಡ್ತಾರೆ ಎಲ್ರಿಗೂ ಕೂಡ. ಆ ರೀತಿ ಹಾಕ್ಬೋದಲ್ಲ ಅಂತ ಕೇಳಿದರೆ ಅಖಂಡ, ಅಖಂಡ ಎಂದು ಖಂಡಿತವಾಗೋದೇ ಇಲ್ಲ, ಯಾವಾಗಲೂ ದೇವರು ಇದ್ದೇ ಇರ್ತಾನೆ ಅಂತ ಹೇಳಿಬಿಟ್ಟು. ಅಖಂಡಂ ಅವಿಚ್ಛಿನ್ನಂ, ಎಂದು ವಿಚ್ಛಿನ್ನ ಆಗೋದಿಲ್ಲ. ಇದು ನೋಡಿ, ಅಧಿಕಾರ ಹೋಗುತ್ತೆ ಎಂದು ಗೋಳಾಡ್ತಿರ್ತಾರೆ ದಿನ ಬೆಳಗಾರ ಅದೇ ಗೋಳು. ಅಧಿಕಾರ ಹೋಗಿ ಕುರ್ಚಿ ಹೋಗುತ್ತೆ ಕುರ್ಚಿ ಹೋಗುತ್ತೆ ಅಂತ ದೇವರಿಗೆ ಯೋಚನೆ ಕೂಡ ಇಲ್ಲ, ಕುರ್ಚಿ ಪ್ರಶ್ನೆ ಬರೋದಿಲ್ಲ. ದೇಶಪ್ರಭುತ್ವ ಈಶ್ವರಶಾಪಿ ಸ್ಥಾನಚ್ಯುತಿ ಸ್ಯಾತ್ ತತ್ರ ಅಖಂಡ ಇದೆ, ಸ್ಥಾನಚ್ಯುತಿ ಉಂಟು ಅಂದ್ರೆ ಇಲ್ಲ ಅಂತ ಹೇಳಿಬಿಟ್ಟು. ಆಯ್ತು ಬಿಡಿ, ಅವನಿಗೇನೋ ಇಲ್ಲ, ಅವನ ಮನೆಗೇನಾರು ಆದ ಏರ್ಗತಿ ಅಂತ ಕೇಳಿದರೆ ಅಕುಂಠಧಿಷ್ಠ್ಯಂ, ಅವನ ಮನೆಯೂ ಶಾಶ್ವತ ಅಂತ ಹೇಳಿಬಿಟ್ಟು. ಮಾಮೂಪೇರ್ತಿಯದ ಕೌಂತೇಯ, ನಾ ಎಲ್ಲ ಕೆಲಸ ನಂದೇ ನನ್ನ ಮನೆಯಾಗಿದೆ ಹೋಗ್ರಿ ಮಾರಾಯ ಅಂತ ಹೇಳಾಗಿಲ್ಲ, ಆತ ಆರಾಮಿದ್ದಾನೆ. ಇಷ್ಟೆಲ್ಲ ಹೇಳಿದ್ರಿಂದ ದೇವರನ್ನ ಯಾತಕ್ಕೆ ಕೇಳಬೇಕು ಅನ್ನೋದು ಕಾರಣಗಳು ಇಷ್ಟು ಕೂಡ. ಈ ರೀತಿ ಓದಿದಾಗ ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥಜ್ಞಾನ ಆಗಿರಬೇಕು, ಸುಮ್ಮನೆ ಓದಿದರೆ ಏನಾಗೋದಿಲ್ಲ. ಅದರಿಂದ ಅದಕ್ಕೆ ಶಾಸ್ತ್ರ ಪ್ರಕ್ರಿಯೆ ತಿಳಿದಿದ್ದರೆ ಯಾವುದೇ ಶ್ಲೋಕರು ಸೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ತಸ್ಮಾತ್ ಭವಂತ ಮನವದ್ಯಮನಂತ ಅಪಾರಂ ಸರ್ವಜ್ಞಮೀಶ್ವರ ವಖಂಡ ವಿಕುಂಠಧಿಷ್ಣ್ಯಂ ನಿರ್ವೇದಧೀರ ವಹರ ವೃಜಿರಾಭಿತಪ್ತೋ ನಾರಾಯಣಂ ನರಸಖಂ ಶರಣಂ ಪ್ರಪದ್ದೇ ನೈ ಉಭಯತ್ರ ಸಂಪದ್ಯತೆ. ಮುಂದೆ ಶರಣ ಪ್ರಾಪ್ತೋ ಹೇತು ಮಹಾ ನಿರ್ವೇದೇತಿ ಕೃತಃ. ಅದಕ್ಕೆ ಹೇಳಿದೆ ಅಖಂಡ ಅಂತಿದೆಯಲ್ಲ, ನೈ ಇದೆ, ಅಖಂಡ ವಿಕುಂಠ ದಿಷ್ಣ ಎರಡು ಕಡೆ ಸೇರಿಸೋಬೇಕು. ಆತನ ಜ್ಞಾನಾದಿಗಳಿಗೂ ಖಂಡಿತತ್ವ ಇಲ್ಲ, ಆತನ ನೆಲೆಗೂ ಖಂಡಿತತ್ವ ಇಲ್ಲ ಅಂತ ಸೇರಿಸ್ಕೊಳ್ಳೋಕೆ ಆ ಮಾತಾಡಿದೆ. ಕುತೋ ನಿರ್ವೇದ ಇತ್ಯತ್ರ ಸುಜಿನೈತಿ, ನನಗೆ ಯಾತಕ್ಕೆ ವೈರಾಗ್ಯ ಬಂದಿದೆ ಅಂತ ಕೇಳಿದರೆ ಈ ನಿರ್ವೇದ ರುಚಿನೈತಿ, ಪಾಪಗಳು ಬಂದಾಗ ಮನುಷ್ಯ ನೊಂದು ಬಿಡ್ತಾನೆ. ಬರೀ ಪಾಪಗಳನ್ನು ಮಾಡಿ 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 ದೋಷಗಳನ್ನು ಹೊಂದಿ 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 ಸಾಕಾಗಿಬಿಟ್ಟಿದೆ, ವೈರಾಗ್ಯ ಬಂದಿದೆ, ಬಿಡುಗಡೆಗೋಸ್ಕರ ಬಂದಿದ್ದೇವೆ ಅಂತ ಅರ್ಥ. ಏವಂ ವಿಶಿಷ್ಟೋಪಿ ನಾರಾಯಣೋ ಅನ್ಯಃ ಕಿಂ ನ ಸ್ಯಾದಿತ್ಯತ್ರ ನರಸಖಮಿತಿ. ಹಾಗಿದ್ರೆ ನಾರಾಯಣ ಇನ್ನೊಬ್ಬ ನಾರಾಯಣರಿರ್ಬೋದು ಅಂತ ಕೇಳಿದರೆ, ಇಲ್ಲ ನಾರಾಯಣ ಯಾರು ಅಂತ ಕೇಳಿದರೆ ನರಸಖ. ಏತದ್ ವಿಶೇಷಣಂ ಹರೇರಿತಿ ಕುತ ಇತಿ ಆಶಂಕ. ಇದಕ್ಕೆ ಅನೇಕ ಅರ್ಥ ನರಸಖಂ ಅನ್ನೋದಕ್ಕೆ. ನಾವು ದೇವರನ್ನು ಯಾತಕ್ಕೆ ಹೊಂದಬೇಕು ಅಂದರೆ ನರ, ನರರಿಗೆ ಸಖ, ಎಲ್ಲ ಜೀವಸಖ ಅಂತ ಅರ್ಥ. ದ್ವಾಸುಪರ್ಣ ಸಯುಜಾ ಸಖಾಯ. ನಮಗೆಲ್ಲ ನಿತ್ಯ ಸ್ನೇಹಿತ ಅಂದರೆ ಯಾರು? ನಿತ್ಯ ಬಂಧುನು ಪರಮಾತ್ಮನೇ. ಅದಕ್ಕೇನೆ ಅನ್ಯಥಾ ಶರಣಂ ನಾಸ್ತಿ ಅಂತ ದೇವರ ಶರಣ ಹೊಂದಬೇಕು. ನರಸಖ, ನರ ಶ್ರೇಷ್ಠ ದೇವರು, ಅವರಿಗೆ ಸಖನಾಗಿದ್ದರಿಂದ ನಮಗೆ ಯಾವ ದೇಹಾಭಿಮಾನ ಹೊಂದಿರಲ್ಲ, ಫಸ್ಟ್ ಅವರೇ ಅಲ್ಲಿಂದ ಶುರುವಾಗಬೇಕು. ಅವರಿಗೆ ಸ್ವಾಮಿ ಆದ್ದರಿಂದ ಎಲ್ಲರಿಗೂ ಆತನೇ ಸ್ವಾಮಿ ಆಗ್ತಾನೆ. ಏತದ್ ವಿಶೇಷಣ ಹರೇ ರೀತಿ ಕುತ ಇತ್ಯೇಮ ಆಶಂಕ ವಿಷ್ಣೋರ್ವಾಯೋರನಂತಸ್ಯ ತ್ರಿಭಿರಂ ಶೇರ್ನರ ಸ್ಮೃತ ಸೇಂದ್ರೈಶ್ಚತುರ್ಭಿ ಪಾರ್ಥಸ್ತು ದ್ವಾಭ್ಯಾಂತು ಬಲಲಕ್ಷ್ಮಣೌ ಇತ್ತೇನೇನ ಪರಿಹರ್ತವ್ಯ. ಇಲ್ಲಿ ನರಶಬ್ದಕ್ಕೆ ವಿಶೇಷವಾದ ಸ್ವಾರಸ್ಯವನ್ನು ತೋರಿಸ್ತಾರೆ. ನರನಲ್ಲಿ ವಿಷ್ಣೋಹೋ ವಾಯೋಹೋ ಅನಂತಸ್ಯ ತ್ರಿಭಿ ಅಂಶೈಹಿ ನರಸ್ಮೃತ. ನರನೂ ನರನೇ, ಶೇಷದೇವರು ಶೇಷದೇವರೇ, ಲಕ್ಷ್ಮಣನು ಶೇಷದೇವರೇ, ಅನಂತರ ಬಲರಾಮದೇವರು ಶೇಷದೇವರೇ. ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂದರೆ, ನರ ಮೂಲ ರೂಪ, ಆ ರೂಪದೊಳಗೆ ವಿಷ್ಣು ವಾಯು ಶೇಷ ಮೂರು ಜನ ಇದ್ದಾರೆ. ವಿಷ್ಣುವಿನ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ, ಶೇಷದೇವರಾಗಿದ್ದಾರೆ, ಅದಕ್ಕೆ ನರ ಅದು. ಸೇಂದ್ರೇ ಚತುರ್ಭಿಗಿ ಪಾರ್ಥಸ್, ಅರ್ಜುನಳು ಪ್ಲಸ್ ಇಂದ್ರ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅರ್ಜುನಳು ನಾಲ್ಕು ಜನ ಇದ್ದಾರೆ. ಪಾರ್ಥ ದ್ವಾಭ್ಯಾಂತು ಬಲ ಲಕ್ಷ್ಮಣರು, ಬಲರಾಮ ಲಕ್ಷ್ಮಣ ಇಬ್ಬರಿಬ್ಬರಿದ್ದಾರೆ. ಶುಕ್ಲಕೇಶ ಶೇಷದೇವರು, ಲಕ್ಷ್ಮಣನಲ್ಲಿ ಸಂಕರ್ಷಣ ಶೇಷದೇವರು, ಗೊತ್ತಾಯ್ತಾ? ಇದರಲ್ಲಿ ಮೂರು, ಅದರಲ್ಲಿ ನಾಲ್ಕು. ಅದು ನಾಲ್ಕಿದ್ರೆ ಉಪಯೋಗ ಇಲ್ಲ, ಅದರಿಂದ ಇಂದ್ರಿಯವರು ಕಡಿಮೆ ಆಗಿಬಿಡ್ತಾರೆ. ಕಡಿಮೆ ಅವರಿದ್ದರೆ ಉಪಯೋಗ ಇಲ್ಲ. ಇಲ್ಲಿ ಮಾತ್ರ ವಿಷ್ಣು ವಾಯು ಅನಂತ, ಅದಕ್ಕೆ ನರ ಅಂಬೋದಕ್ಕೆ ಸ್ಪೆಷಾಲಿಟಿ ಉಂಟು ಅಂತ ಹೇಳಿದ್ದಾರೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವತೆಗಳ ಅವತಾರಗಳಲ್ಲೂ ಬೇರೆ ಬೇರೆ ರೂಪದಲ್ಲೂ ವಿಶೇಷವಾದ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ ಅಂತ ತಿಳಿಸಿದೆ. ಇಂದ್ರ, ಅರ್ಜುನ ಇಂದ್ರ ಏನು ಹೇಳ್ತಾರೆ? ಯಾರನ್ನ ಯಾರು ಹೇಳಿದ್ರು ನಿಮಗೆ ನರಸಕ ಅಂತ? ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಎಲ್ಲ ಕಡೆ ತಪ್ಪು ಹೇಳಿದ್ದಾರೆ ಅಂತ ಅರ್ಥ. ಆದ್ದರಿಂದ ಸರಿಯಲ್ಲ. ನರಸಕ ಅಂದರೆ ನಾರಾಯಣ, ನರಸಕ ಬೇರೆ ಯಾರೂ ಅಲ್ಲ. ಪಾರ್ಥಸಕ ಅಂತ ಕರೀತಾರೆ ಅಷ್ಟೇ ಅವ್ರದ್ದು, ಅದು ಕೃಷ್ಣನನ್ನು. ನರಸಕ ಅಂದರೆ ಕೃಷ್ಣನೇ ಇಲ್ಲಿ, ಪಾರ್ಥಸಕ ಅಂದರೆ ಕೃಷ್ಣನೇ ಮತ್ತೆ, ಹಾಂ ಅದಲ್ಲ. ಇತ್ತೇನೇನ ಪರಿಹರ್ತವ್ಯ, ಸಾಕ್ಷಾತ್ ನರ ಅಂತ ಅರ್ಜುನ ಕರೀಲೇಬಾರದು. ಅಂಶ ಇದ್ದಿದೆ, ಇಂದ್ರಾವಿಷ್ಟ ಇಂದ್ರಾಂಶ ನರಾವಿಷ್ಟ ಅಷ್ಟೇ. ಶ್ರೀ ಭಗವಾನುವಾಚ ಪ್ರಾಯೇಣ ಮನುಜಾ ಲೋಕೆ ಲೋಕತತ್ವ ವಿಚಕ್ಷಣಾ ಸಮುದ್ಧರಂತಿ ಆತ್ಮಾನಂ ಆತ್ಮನೈವ ಅಶುಭಾಶಯಾತ್. ಈಗ ಇದನ್ನು ಪ್ರಶ್ನೆ ಕೃಷ್ಣ ಹೊಗಳ್ತಾನೆ ಉದ್ಧವರನ್ನು. ಪ್ರಾಯೇಣ ಮನುಜಾಹ ಲೋಕೆ ಲೋಕತತ್ವ ವಿಚಕ್ಷಣಾಹ ಸಮುದ್ಧರಂತಿ ಆತ್ಮಾನಂ ಆತ್ಮನಾಯೇವ ಅಶುಭಾಶಯ. ಪ್ರಾಯೇಣ ಸಾಮಾನ್ಯವಾಗಿ ಲೋಕತತ್ವ ವಿಚಕ್ಷಣಾಹ ಮನುಜಾಹ, ಲೋಕೆ ಲೋಕದೊಳಗೆ, ಲೋಕೆ ತತ್ವೇ ವಿಚಕ್ಷಣಾಹ ಲೋಕದಲ್ಲೂ ತತ್ವದಲ್ಲೂ ವಿಚಕ್ಷಣರಾದಂತಹ ಮನುಜಾಹ ಮನುಷ್ಯರು ಆತ್ಮಾನಂ ತಮ್ಮನ್ನು ಆತ್ಮನೈವ ಸಮುದ್ಧರಂತ ಅಶುಭಾಶಯಾತ್ ಆತ್ಮನೈವ ಸಮುದ್ಧರಂತ. ಈ ಕೆಟ್ಟ ಕೆಟ್ಟ ಸಂಸಾರದ ಒಂದು ಸಂಘದಿಂದ ಉದ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಉದ್ಧರೇದ ಆತ್ಮನಾತ್ಮಾನಂ ಬಂತಲ್ಲ, ಸಮುದ್ಧರಂತಿ ಆತ್ಮನ ಏವ ಆತ್ಮಾನಂ, ಅದಕ್ಕೆ ಅರ್ಥ ಹೇಳುತ್ತಾರೆ. ತಮ್ಮನ್ನು ತಾವೇ ಉದ್ಧಾರ ಮಾಡ್ಕೋತಾರೆ ಎಂಬುದಕ್ಕೆ ಅರ್ಥ ಏನು ಅಂದರೆ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋದು. ನಾಳೆ ಪರೀಕ್ಷೆ ಇದೆ, ಯಾರು ಗೊತ್ತಿರಬೇಕಾದಲ್ಲ ಪರೀಕ್ಷೆ ಕೂಡ ಗೊತ್ತಿರು. ಉಳಿದವ್ರಿಗೆ ಯಾವ್ದು ಮಾಡೋದು ಅಂತ ಕೇಳಿದರೆ ಇವ್ನು ಯಾವ ಕ್ಯಾಲಿಬರ್ ಹುಡುಗಾಗ್ತಾನೆ ಗೊತ್ತಾಯ್ತಿಲ್ಲ. ಉಳಿದವರಿಗೆ ನಿಮಗೆ ಗೊತ್ತಿಲ್ಲ ಅನ್ನೋ ವಿಷಯ ನನಗೆ ಗೊತ್ತು ಅಂತ ಹೇಳೋದು. ನನ್ನ ವಿಷಯ ನನಗೆ ಗೊತ್ತು ಅಂತ ಹೇಳಿ ತಿಳ್ಕೋಬೇಕು. ನಮ್ಮ ಲಿಮಿಟೇಷನ್ ನಮಗೆ ಗೊತ್ತಿದ್ರೆ ಉದ್ಧಾರ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ, ಹೋಗ್ತಾನೆ. ನಾವು ತಿಳಿಬೇಕು ಅನ್ನೋ ಜ್ಞಾನ ಬರೋದು ಯಾವಾಗ? ನಮಗೆ ಗೊತ್ತಿಲ್ಲ ಅಂತ ಗೊತ್ತಾದಾಗ ಅಷ್ಟೇ, ಇಲ್ಲವರ ಆ ಜ್ಞಾನನೇ ಬರೋದಿಲ್ಲ. ಅದಕ್ಕೆ ಮೊದಲೇನು ಮಾಡಬೇಕು? ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಉದ್ಧಾರಕ್ಕೆ ಯಾರು, ನಮ್ಮ ಉದ್ಧಾರಕ್ಕೆ ಯಾರು ಪ್ರಯತ್ನ ಪಡ್ತಾರೆ? ನಾವೇ ಪ್ರಯತ್ನ ಪಡಬೇಕು ಫಸ್ಟ್ ಆ ಅರ್ಥದೊಳಗೆ. ಅದು ಅಪಾರ್ಥ ಏನು ಮಾಡ್ಕೊಂಡ್ಬಿಟ್ರೆ ಜನ, ನಿಮಗೆ ಯಾರು ಬೇಕಿಲ್ಲ ಆ ಉದ್ಧಾರ ಆಗಿಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ಪ್ರಯತ್ನ ನಾವು ಮಾಡಬೇಕು ಅಂತ ಹೇಳಿದ್ದೆ ಹೊರತು, ನಮ್ಮ ಉದ್ಧಾರ ನಮ್ಮಿಂದನೇ ಆಗೋದಾಗಿದ್ದರೆ ದೇವ್ರು ಬೇಕಾಗಿದ್ದಿಲ್ಲ. ನಮ್ಮ ಉದ್ಧಾರದ ಯೋಚನೆ ಯಾರು ಮಾಡಬೇಕು ಅಂದರೆ ನಾವೇ ಮಾಡಬೇಕು, ಉಳಿದವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಫಸ್ಟ್. ಅದು ಉದ್ಧವ ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ನಿನ್ನ ಬಗ್ಗೆ ಯೋಚನೆ ಮಾಡ್ಕೋತಿದ್ದೀಯಲ್ಲ, ಭಾರಿ ಒಳ್ಳೆ ಕೆಲಸ ಅಂತ ಅಪ್ರಿಷಿಯೇಷನ್ ಅದಕ್ಕೆ. ಆ ದಾರಿಯಲ್ಲಿ ಹುಡುಕಬೇಕು ಅಂತ ಕೇಳಿದರೆ ಆತ್ಮನೈವ ಪರಮಾತ್ಮನೈವ, ಬೇರೆ ಯಾರಿಂದನೂ ಆಗೋದಿಲ್ಲ, ದೇವರಿಂದನೇ ಆಗುತ್ತೆ, ದೇವ್ರ ಹತ್ರ ಹೋಗು. ಮುಂದಿನ ಅರ್ಥ ಅದು, ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕಾದ್ದು ಫಸ್ಟ್. ಅದು ಎರಡನೇ ಹಂತದಲ್ಲಿ ಯಾರ ಹತ್ರ ಹೋಗಬೇಕು ಅಂತ ಯೋಚನೆ ಮಾಡಬೇಕಾದ್ದು ಮುಂದೆ, ದೇವರನ್ನು ಬಿಟ್ಟು ಯಾರೂ ಇಲ್ಲ ಅಂತ ಅದಕ್ಕೆ ಅರ್ಥ. ಆಮೇಲೆ ಆತ್ಮನೈವ ಮನಸ್ಸು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಉದ್ಧಾರಕ್ಕೆ ಎಲ್ಲಿ ಯೋಚನೆ ಮಾಡಬೇಕು ಅಂದರೆ ಅಪ್ಲೈ ಯುವರ್ ಮೈಂಡ್ ಅಂತ. ಮನಸ್ಸು ನಾವು ಉದ್ಧಾರ ಆಗಬೇಕು, ಮನಸ್ಸನ್ನು ಅಪ್ಲೈ ಮಾಡಿ ಆಗ ಮನೋನಿಯಾಮಕರು ಅನುಗ್ರಹ ಮಾಡ್ತಾರೆ. ಮನೋನಿಯಾಮಕ ಧ್ಯಾನ ಮಾಡಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದು ಲಿಂಕ್. ಅದು ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿದೆ, ಅಲ್ಲೆಲ್ಲ ಸೇರಿಸ್ತಾ ಹೋಗಬೇಕು. ಉಳಿದವ್ರು ಮಾಡ್ಕೊಂಡು ಅರ್ಥ ಒಂದೇ, ಯಾರು ಭಗವದ್ಗೀತೆಗೆ ಅರ್ಥ ಬರೆದ್ರು ಕೂಡ ತಮ್ಮ ತಾವು ಉದ್ಧಾರ ಮಾಡ್ಕೋಬೇಕಷ್ಟೆ. ಈ ಅರ್ಥ ಹೇಳೋದಕ್ಕೆ ಶಾಸ್ತ್ರ ಆಗ್ಬೇಕು, ಅದಕ್ಕೆ ಏನು ಬೇಕಿರಲಿಲ್ಲ. ಇಷ್ಟ ಅರ್ಥವನ್ನು ಆಚಾರ್ಯ ಹೇಳಿದ್ದು ಒಬ್ಬರೇ ಹೇಳಿದ್ದು ಆಚಾರ್ಯ ಒಬ್ಬರೇ. ಯೋಗ ತತ್ವ ವಿಶಿಷ್ಟಣಸ್ಯ ಉದ್ಧವಸ್ಯ ಪುನಃ ತತ್ವಜ್ಞಾನ ಪ್ರಶ್ನೆಃ ಕಿಮರ್ಥಂ ಪ್ರಶ್ನೆಃ ಕಿಮರ್ಥ ಇತ್ಯಾಶಂಕ್ಯ ಪರೋಕ್ಷ ಲೋಕತತ್ವಜ್ಞಾನಸ್ಯ ಸಸ್ನೇಹಮಂತರೇಣ ಉತ್ಪನ್ನಸ್ಯ ಪುರುಷಾರ್ಥ ಸಾಧನತ್ವಂ ನ ಸ್ಯಾತ್ ಪ್ರತ್ಯುತ ಅನರ್ಥಹೇತುತ್ವಂಚ ಅಪರೋಕ್ಷ ಜ್ಞಾನ ಅನುತ್ಪಾದನಾತ್ ಇತ್ಯಾಶಯನ ಪ್ರಾಯೇಣೇತಿ ಅಸ್ಯೇಯಂ ಅಕ್ಷರಸ್ಯ ಯೋಜನಾ. ಈ ಯೋಜನೆ ಮಾಡೋದು ಏಮ ಅಕ್ಷರ ಯೋಜನಾ ಈ ಸೇರಿಸ್ಕೊಂಡು ಓದಬೇಕು ಅಂತ ಹೇಳ್ತಾರೆ. ಪ್ರಾಯೇಣ ಬಹುಲಂ, ಪ್ರಾಯಣ ಅಂದರೆ ಮೋಸ್ಟ್ಲಿ ಅಂತ ಅರ್ಥ. ಲೋಕೆ ಈ ಮನುಜಾಹ, ಲೋಕದೊಳಗೆ ಯಾರು ಮನುಷ್ಯರಿದ್ದಾರೆ. ಲೋಕೆ ತತ್ವೇಚ ವಿಚಕ್ಷಣಾಹ, ಲೋಕದಲ್ಲೂ ತತ್ವದಲ್ಲೂ ವಿಚಕ್ಷಣರು ಅಂದ್ರೇನು ಎಕ್ಸ್ಪರ್ಟ್ಸ್ ಅಂತ ಅರ್ಥ, ತುಂಬ ತಿಳ್ಕೊಂಡವರಿದ್ದಾರೆ. ಸಸ್ನೇಹ ನಿರ್ಮುಕ್ತ ಅಪರೋ ನಿರ್ಮುಕ್ತ ಪರೋಕ್ಷ ಜ್ಞಾನ ನಿಪುಣಾಹ, ಪರೋಕ್ಷ ಜ್ಞಾನದಿಂದ ಒಳ್ಳೆ ನಿಪುಣರಾಗಿರ್ತಾರೆ. ತೇ ಆತ್ಮನೈವ ಪ್ರಯತ್ನೇನೈವ ಅಶುಭಾಶಯಾತ್, ಪ್ರಯತ್ನ ಪಡಬೇಕು ತಮ್ಮ ಉದ್ಧಾರಕ್ಕೆ, ತಾವೇ ಪ್ರಯತ್ನ ಪಡಬೇಕು, ಬೇರೆಯವರಲ್ಲ. ಅಶುಭಾಶಯಾತ್ ಲಬ್ಲೋಪೇ ಪಂಚಮಿ ಪಾಪಫಲ ದುಃಖ ಬಹುಲಂ ತಮಃ ಪ್ರಾಪ್ಯ ಆತ್ಮಾನಂ ಸಮುದ್ಧರಂತಿ ನಿರ್ಮೂಲಯಂತಿ ಹಿ ಯಸ್ಮಾತ್ ತಸ್ಮಾತ್ ಸಸ್ನೇಹಯುಕ್ತಾ ಲೋಕತತ್ವ ಪರೋಕ್ಷ ಜ್ಞಾನ ವಿದ್ಯಾ ವಿಶಾರದಾಹ ಆತ್ಮನೈವ ಸಾತ್ವಿಕ ಮನಸೈವ ಆವಿರ್ಭೂತ ಅಪರೋಕ್ಷ ಜ್ಞಾನೇನೈವ ಅಶುಭಾಶಯಾತ್ ಪಾಪಕಾರಣಾತ್ ಸಂಸಾರಾದ ಆತ್ಮಾನಂ ಸಮುದ್ಧರಂತಿ ಉನ್ನಯಂತಿ ಪನ್ನಗಂ ಕೂಪಾದಿವ ಇತಿ. ಧಾವನ್ನು ಬಾವಿಯಿಂದ ಹೇಗೆ ಎತ್ತಬೇಕು ಹಾಗೆ ತನ್ನನ್ನು ತಾನು ಉದ್ಧಾರ ಮಾಡಿ ಪ್ರಯತ್ನ ಪಡಬೇಕು. ಅದಕ್ಕೆ ಮನಸ್ಸು, ಅದಕ್ಕೆ ಜ್ಞಾನ, ಅದಕ್ಕೆ ಅಪರೋಕ್ಷ ಜ್ಞಾನ, ಅದಕ್ಕೆ ದೇವರ ಅನುಗ್ರಹ ಎಲ್ಲ ಬೇಕು ಅಂಥೇಳಿ ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳನ್ನು ಮಾಡಿ ತೋರಿಸಬೇಕು ಅಂತ ಹೇಳಿದರು. ಎರಡು ಸ್ವರೂಪ ಅಂದ್ರೇನು? ಇರಬಹುದು, ಬಟ್ ಪ್ರಯತ್ನ ಉದ್ಧಾರಕ್ಕೆ ಪ್ರಯತ್ನ ಕೂಡ ಯಾರು ಮಾಡಬೇಕು? ಹಸಿವೆ ಆಗಿರೋದು ಯಾರಿಗೆ? ಏ ಅಂತ ಒಬ್ಬರಿದ್ದಾನೆ, ಹಸಿವೆ ಆಗಿದೆ ಅವನಿಗೆ. ಸೊ ಹಸಿವೋಸಕ್ಕೆ ಯಾರು ಪ್ರಯತ್ನ ಪಡಬೇಕೀಗ? ಅವನೇ ಪ್ರಯತ್ನ ಪಡೋದು, ಏನೇ ಪ್ರಯತ್ನ ಪಡು, ಏ ಹಸಿವೆ ಬಿರಿಯ ಪ್ರಯತ್ನ ಪಟ್ಟರೆ ಉಪಯೋಗ ಇಲ್ಲ. ಹಸಿವೆ ಆಗೋದು ಹೇಗೆ? ಜೀವನ ಸ್ವರೂಪ ಯೋಗ್ಯತೆ. ಪ್ರಯತ್ನ ಕೂಡ ಯಾರು ಪಡಬೇಕೀಗ? ಅವನೇ ಪ್ರಯತ್ನ ಪಡೋದು. ಪ್ರಯತ್ನಕ್ಕೆ ಪ್ರಾಪರ್ ಪಾತ್ ಹಿಡಿಬೇಕು, ಅದನ್ನು ಹೇಳೋದು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಏನು ಮಾಡಿಬಿಡ್ತೇವೆ? ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂದರೆ ನೀವು ಕೇಳೋಕ್ಕೆ ಹೋಗಿಲ್ಲ ಫಸ್ಟು, ಅರ್ಥ ಆಯ್ತಾ? ಈಗ ಅಲ್ಲಿ ತಪ್ಪಿ, ತುಂಬ ಒಂದು ಪಾಯಿಂಟ್ ಇದೆ ನಮ್ಮಲ್ಲಿ. ಅವ ಇವತ್ತು ವ್ಯವಸ್ಥೆ ಸರಿ ಇಲ್ಲ, ಜ್ಞಾನ ಬರ್ತಾ ಇಲ್ಲ, ಕರೆಕ್ಟೇ, ವ್ಯವಸ್ಥೆಯಲ್ಲಿ ತಪ್ಪಿದೆ. ಬಟ್ ತಿಳ್ಕೊ ಇವನ ಜವಾಬ್ದಾರಿ ಒಂದಿದೆಯಲ್ಲ ಈ ಮಧ್ಯೆ, ಅರ್ಥ ಆಯ್ತಾ? ಎಸ್ಕೇಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ. ಅವ್ರ ಲ್ಯಾಬ್ಸ್ ಅವೆಲ್ಲ ಇರ್ಬೋದು, ಒಪ್ಪೋಣ, ನಮ್ಮ ಲ್ಯಾಬ್ಸು ಇದೆ ಈ ಮಧ್ಯೆ, ಕೇಳಿಲ್ಲ ಅಂಬೋ ದೋಷ ಇದ್ದೇ ಇದೆಯಲ್ಲ ಅಂತೇಳಿ ಅದು ತಿದ್ಕೋಬೇಕು ಫಸ್ಟ್ ನಾವೀಗ. ಆ ಭಾವನೆ ಬಂತು ಅಂದರೆ ಉದ್ಧಾರ ಆಗಲಿಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಮತ್ತೆ ಎಷ್ಟಾದ್ರೆ ಬ್ರಾಹ್ಮಣರು ಅಲ್ಲದವರು ಕೂಡ ಎಷ್ಟು ಒಳ್ಳೆ ಮಾರ್ಗದಲ್ಲಿ ಇಲ್ಲೇನು ಪ್ರಯತ್ನ ಪಟ್ಟಿದ್ದಾರೆ ಅವರು. ಇವರು ಪ್ರಯತ್ನ ಪಡೆದ್ರೆ ದೊಡ್ಡ ತಪ್ಪಾದಿಯಲ್ಲೂ ಇರ್ತಾರೆ. ಅದು ಯೋಗ್ಯನಾದವನು ಸರಿಯಾದ ದಾರಿ ತಿಳ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಆ ಅರ್ಥದಲ್ಲಿ ಮಾತಿಗೆ ಅಸಾರ್ಥಕ್ಕೆ ಇರೋದು. ಪಾರೋಕ್ಷೇಣೈವ ಲೋಕ ಪಾರೋಕ್ಷೇಣೈವ ತತ್ವಂತೂ ಲೋಕಂಚಾಪಿ ವದಂತಿಯೇ ತೇಪಿ ತ ಸ್ನೇಹ ನಿರ್ಮುಕ್ತಾ ತಮೋಯಾಂತಿ ವಿನಿಶ್ಚಯಾತ್ ಅಪರೋಕ್ಷಂಚ ನ ಅಪರೋಕ್ಷಂ ನ ಚ ಜ್ಞಾನಂ ತೇಷಾಮುತ್ಪದ್ಯತೆ ಕ್ವಚಿತ್. ಈ ವಚನಾದುಕ್ತೋ ಅರ್ಥಭೇದ ಸಿದ್ಧ ಇತಿ ಸಂತೋಷ್ಟವ್ಯಂ. ಬಹಳ ಪೂರ್ವಾರ್ಥವನ್ನು ಹೇಳ್ತಾರೆ. ಅನೇನ ಭಗವದ್ಭಕ್ತಿ ಉತ್ಪನ್ನಂ ಜ್ಞಾನಂ ಪುರುಷಾರ್ಥಪಯೋ ಪುರುಷಾರ್ಥ ಉಪಯೋಗಿ ಇತಿ ಜ್ಞಾನ ಸಮುದ್ರ ಮಗ್ನಶ್ಚಾಪಿ ಮಮ ಶ್ರೇಯಸೇ ಭಗವದ್ ಅಪರೋಕ್ಷ ಜ್ಞಾನೋತ್ಪತ್ತಿ ಪ್ರಕಾರೋ ವಕ್ತವ್ಯ ಇತಿ ಸತ್ಪ್ರಶ್ನ ಸಾರ್ಥಕ ಇತಿ. ಅದೇನರ್ಥ ಅಂದರೆ ಪಾರೋಕ್ಷೇಣೈವ ತತ್ವಂತೂ ಲೋಕಂಚಾಪಿ ವದಂತಿಯೇ. ಲೋಕದಲ್ಲಿ ಇಹದ ಜ್ಞಾನ ಉಂಟು, ಪರದ ಜ್ಞಾನ ಉಂಟು, ಫಸ್ಟ್ ಕ್ಲಾಸ ಹೇಳ್ತಾರೆ, ಎ ಟು ಝೆಡ್ ಹೇಳ್ತಾರೆ ಬೇಕಾದರೆ. ಆದರೆ ಅವರಿಗೇನಿಲ್ಲ ಅಂದರೆ ಸಜ್ಜನರ ಅನುಗ್ರಹ ಇಲ್ಲ, ಸಜ್ಜನರ ಕಾಂಟ್ಯಾಕ್ಟ್ ಇಲ್ಲ, ಸಸ್ನೇಹ ನಿರ್ಮುಕ್ತಾಹ ತಮೋಯಾಂತಿ ವಿನಿಶ್ಚಯ. ಅವ್ರಿಗೆ ಬರೀ ಮೋಕ್ಷ ಆಗೋದಿಲ್ಲ ಅಲ್ಲ, ಎಲ್ಲಿಗೆ ಹೋಗೋ ಚಾನ್ಸ್ ಇದೆ ಅವರು? ತಮಸ್ಸಿಗೆ ಹೋಗ್ಬೋದು ಅಂತ ಹೇಳ್ಬಿಡ್ತಾರೆ. ಸೊ ಬರೀ ಪಾಂಡಿತ್ಯದಿಂದ ಏನಾಗೋದಿಲ್ಲ, ಉದ್ಧಾರ ಆಗೋದಿಲ್ಲ. ಅದು ಯಾವುದಕ್ಕೆ ಕನ್ವರ್ಟ್ ಆಗಬೇಕದು? ಜ್ಞಾನ ಕನ್ವರ್ಟ್ ಆಗಬೇಕದು. ಕನ್ವರ್ಟ್ ಆಗೋವರೆಗೂ ಕೂಡ ಉಪಯೋಗ ಬರೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮೇನ್ ಸ್ವಿಚ್ ಕನೆಕ್ಷನ್ ಕೊಡು, ಎಷ್ಟು ಕನೆಕ್ಷನ್ ಮಾಡಿದ್ರು ಕೂಡ ಮೇನ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು ಅಲ್ಲಿಗೆ? ಇದು ಡಬಲ್ ಲಾಸ್ ಬೇರೆ ಅವನಿಗೆ. ಕ್ರಮಏವ ಹಿ ಕೇವಲಂ ಆಗತ್ತೆ. ಮೇನ್ ಕನೆಕ್ಷನ್ ಸಿಗೋದು ಯಾವಾಗ? ಅಪರೋಕ್ಷ ಜ್ಞಾನ ಬಂದರೆ. ಅದಕ್ಕೇನು ಬೇಕು? ಸಸ್ನೇಹ ನಿರ್ಮುಕ್ತ, ಸಜ್ಜನರ ಸಹವಾಸ ಇಲ್ಲದೆ ಹೋದರೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಶ್ರೀಪಾದರಾಜರು ಬರೀತಾರೆ, ಒಳ್ಳೆ ನೀರು ಅಷ್ಟಾಸ ಕಾಯಿಸ್ಬಿಡು, ಕುದಿಸಿದ್ದೆ ಕುದಿಸಿದ್ದೆ ನೀರನ್ನು, ಆಮೇಲೆ ಹೆಪ್ಪಾಕಿಬಿಟ್ಟ, ಏನಾಗುತ್ತೆ ಅದಕ್ಕೆ? ಏನಾಗ ನೀರು ಚಳಪಳ ಕಾಯಿಸಿ ಕುಟ್ಟಿ ಏನು ಕೆಲಸಕ್ಕೆ ಬರೋದಿಲ್ಲ. ಏನಾಗಬೇಕು ಅದಕ್ಕೆ? ಅದಕ್ಕೇನು ಹಾಕಬೇಕು? ಹಾಲೇ ಆಗಬೇಕು ಫಸ್ಟು. ಸ್ವರೂಪಯೋಗ್ಯತೆ ಇರಬೇಕು ಫಸ್ಟು. ಸ್ವರೂಪಯೋಗ್ಯತೆ ಇದೆ, ಮೊಸರು ಹಾಕಲೇ ಇಲ್ಲ ಅದಕ್ಕೆ, ಹೆಪ್ಪು ಹಾಕಲೇ ಇಲ್ಲ. ಸ್ವರೂಪಯೋಗ್ಯತೆ ಇದೆ, ಹೆಪ್ಪೇ ಹಾಕಲಿಲ್ಲ ಅವನು. ಕೊನೆಗೇನಾಯ್ತದ? ಹಾಲು ಒಡೆದೋಗುತ್ತೆ ಹೊರತು ಮೊಸರಾಗಲ್ಲ. ಹಾಲು ಒಡೆದೋಗುತ್ತೆ ಅಂದೇನರ್ಥ? ಕೆಟ್ಟೋಗುತ್ತೆ, ಮೊಸರಾಗಲೇ ಇಲ್ಲ. ಏನು ಹಾಕ್ಬೇಕು ಅದಕ್ಕೆ? ಮೊಸರಿನ ಕಾಂಟ್ಯಾಕ್ಟ್ ಬರಬೇಕು. ಒಳ್ಳೆ ದೃಷ್ಟಾಂತ ಕೊಡ್ತಾ ಹೇಳ್ತಾರೆ. ಮರುದಂಶನ ಮತ ಹಿಡಿಯದೆ ಇಹಪರದಲ್ಲಿ ಸುಖವಿಲ್ಲವಂತೆ. ಸಜ್ಜೀವರೆಲ್ಲ ಹಾಲಿದ್ದಾಗಿದ್ದಾರೆ, ಹಾಲಿನಂಥ ಮನಸ್ಸು ಅಂತ ಹೇಳ್ತಾರಲ್ಲ ಇದ್ದಾರೆ, ಬಟ್ ಅವ್ರು ಹೆಪ್ಪು ಹಾಕಬೇಕಂತ. ಯಾರು ಕಾಂಟ್ಯಾಕ್ಟ್ ಬರಬೇಕು ಅದಕ್ಕೆ? ಮರುದಂಶರ ಮತ ಆಚಾರ ಉಪದೇಶ ಬಂದ ತಕ್ಷಣ ಏನಾಗುತ್ತದೆ? ಹೆಪ್ಪಾಗ್ದಾಗ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ವಿಷಯನ ಹರಿದಾಸರು ಮಾಡಿದ ಕೆಲಸ ಏನು ಅಂದರೆ ಭಾಳ ಸಿಂಪಲ್ಲಾಗಿ ಹೇಳಿದ್ರು, ತಕ್ಷಣ ಅರ್ಥ ಆಗಿ ಹೇಳಿತ್ತು. ಹಾಲು ಹೆಪ್ಪಾಗಬೇಕಾದ್ರೆ ಮೊಸರಾಗ ಅವಶ್ಯಕನೋ, ಇವತ್ತು ಸಾತ್ವಿಕತೆ ಉದ್ಧಾರ ಆಗಬೇಕಾದ್ರೆ ಏನು ಬೇಕೋ ಆ ಬಂಶಶಾಸ್ತ್ರದ ಕಾಂಟ್ಯಾಕ್ಟ್ ಬೇಕು ಎಂಬುದನ್ನು ದೃಷ್ಟಾಂತ ಕೊಟ್ಟು ಹೇಳಿ. ಇಲ್ಲೂ ಹಾಗೇನೆ, ಸತ್ಸ್ನೇಹ ಮತ್ತು ಸದಿತಿ ಪ್ರಾಣ, ವಾಯುದೇವರ ಸಹವಾಸ ಇಲ್ಲದೆ ಹೋಗಿಬಿಟ್ರೆ ಎಷ್ಟೇ ಜ್ಞಾನ ಇದ್ದರೂ ಕೂಡ ಯಾವುದಕ್ಕೆ ಕಾರಣ ಆಗೋದಿಲ್ಲ? ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅಷ್ಟೇ ಅಲ್ಲ, ಅಹಂಕಾರ ಇತ್ಯಾದಿ ಕೊಟ್ಟುಬಿಟ್ಟು ತಮಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳಿ. ಅಂದಂಥ ತಮಸ್ಸಿಗೆ ಕಾರಣ ಆಗುತ್ತೆ. ಯಾತಿ ವಿನಿಶ್ಚಯ ಅಪರೋಕ್ಷನ್ನ ಚ ಜ್ಞಾನಂ ತೇಷಾಂ ಉತ್ಪದ್ಯತೆ ಕ್ವಚಿತ್, ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ ಅವರಿಗೆ, ಉದ್ಧಾರ ಆಗೋದಿಲ್ಲ ಅಂತ ಹೇಳಿ. ಇತಿ ವಚನಾದುಕ್ತು ಅರ್ಥಭೇದ ಸಿದ್ಧ ಇತಿ ಸಂತೋಷ್ಟವ್ಯಂ, ಇಷ್ಟೆಲ್ಲ ಅರ್ಥ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ. ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಯತ್ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯೋ ಅಸೌ ಅನುವಿಂದತೆ. ಆತ್ಮನಃ ಗುರುಹು ಆತ್ಮೈವ ಪುರುಷಸ್ಯ ವಿಶೇಷತಃ, ಒಬ್ಬ ಮನುಷ್ಯನಿಗೆ ಇದು ಬಂತಲ್ಲ ಉದ್ಧರೇದ ಆತ್ಮನಾತ್ಮನ ಬಂದಾಗ ಆತ್ಮೈ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ಅಲ್ಲಿ ಬಂಧು ಅಂತ ಅಲ್ಲಿ ಹೇಳಿದರೆ ಗುರು ಅಂತ ಇಲ್ಲಿ ಹೇಳ್ತಾರೆ. ಆತ್ಮನೋ ಗುರುಹು ಆತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷ ಅನುಮಾನಾಭ್ಯಾಂ ಶ್ರೇಯ ಅಸೌ ಅನುವಿಂದತೆ. ಆತ್ಮನೇ ವೈ ದೇವಕಾರೇಣ ಶ್ರೇಯಸ್ಸಂಪತ್ತು ಸಾತ್ವಿಕ ಮನಸ್ಸಃ ಪ್ರಾಧಾನ್ಯ ಮುಕ್ತಂ ತದೇವ ಪ್ರತಿಪಾದಯ. ಸಾತ್ವಿಕ ಮನಸ್ಸು ನಮಗೆ ಗುರು ಇದ್ದಾಗಲೆಕ್ಕ ಅದು ಗೈಡ್ ಮಾಡುತ್ತೆ. ಸೊ ಮನಸ್ಸಿಂದ ಯೋಚನೆ ಮಾಡು ಅಂತ ಹೇಳ್ತಾರಲ್ಲ, ಮನಸ್ಸು ಗೈಡ್ ಮಾಡುತ್ತೆ. ಅದಕ್ಕೆ ಬರೀ ಮನಸ್ಸಿದ್ದರೆ ಸಾಲದು, ಮನಸ್ಸಿಗೇನು ಗೈಡ್ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಫಸ್ಟು? ಅದಕ್ಕೆ ಟ್ರೈನಿಂಗ್ ಆಗಬೇಕು, ಅದಕ್ಕೆ ಶಾಸ್ತ್ರ ಓದು. ಅರ್ಥ ಆಯ್ತಾ? ಇತ್ತಂ ವಿಚಿಂತ್ಯ ಸವಿಚಿಂತ್ಯ ಮನನ್ಯ ಬಂಧು ಪೃಷ್ಠಪ್ರದಂ ರಜಿತಪೀಠ ಪುರಾಧಿವಾಸಂ ಅಂತ ಹೇಳಬೇಕಾದ್ರೆ ಮಧ್ಯೆ ಇರೋ ಸಮಸ್ಯೆ ಬಂತು. ಪುರಾಣ ಹೇಳ್ತಿರೋದೆಲ್ಲ ವಿಷ್ಣು ಸಗುಣ ಸರ್ವೋತ್ತಮ ಅಂಥೇಳಿ, ಇವರು ಹೇಳ್ತಿರೋದು ನೈರ್ಗುಣ್ಯವಾದಿಷು ಜನೇಷ್ವಪಿ ಸಾಗ್ರಹೇಶು, ಇವರೆಲ್ಲ ಹೇಳ್ತಿದ್ದಾರೆ ನಿರ್ಗುಣ ನಿರ್ಗುಣ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ನಾವೀಗ? ಏನು ಮಾಡಿದ್ರು ಅವರು? ಯೋಚನೆ ಮಾಡಿಬಿಟ್ಟು ಇದರಿಂದ ಪರಿಹಾರ ಆಗೋದಿಲ್ಲ, ಪರಿಹಾರ ಹುಡುಕ್ಬೇಕೀಗ ಅಂಥೇಳಿ ತ್ರಾತಾಯೇವ ನರಕಾತ್ ಸಹಿ ಪುತ್ರನಾಮ ಅಂತ ಯೋಚನೆ ಮಾಡಿ ತಸ್ಮಾತ್ ಅಪತ್ಯಂ ಅವಧ್ಯ ಸಮಸ್ತ ಅವಧ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈರೂಪಾಯ ಎಂದು ಯೋಚನೆ ಮಾಡಿ ಸೇವೆ ಮಾಡಿ ಪಡ್ಕೊಂಡು. ಎಲ್ಲಿ ಇದಕ್ಕೆಲ್ಲ ಏನು ಕಾರಣ ಆಯ್ತು? ಈಗ ಚಿಂತನೆ ಕಾರಣ ಆಯ್ತು, ಹೌದಾನೆ? ಆ ಚಿಂತನೆ ಕಾರಣವಾದದ್ದು ಮನಸ್ಸು ಏನು ಮಾಡುತ್ತೆ? ಈಗ ಗುರು ಆಯಿತು, ಮನಸ್ಸು ಗುರು. ಆ ಅರ್ಥದಲ್ಲಿ ಮನಸ್ಸಿಗೆ ಗುರುತ್ವ ಇದೆ, ಜಡ ಮನಸ್ಸಿನ ಗುರು ಆಗೋದು ಸಾಧ್ಯ ಇಲ್ಲ. ಅದು ಗುರು ಯಾರಾಗ್ತಾರಲ್ಲಿ? ಮನೋನಿಯಾಮಕರು ರುದ್ರದೇವರು. ಅದಕ್ಕೆ ಅವ್ರು ಏನಂತ ಕರೀತಾರೆ? ಅವರು ಗುರುಗಳು. ಮನೋನಿಯಾಮಕರಾದ ರುದ್ರದೇವರು ಕೂಡ ಗುರುಗಳಾಗ್ತಾರೆ. ಮನಸಾವ ಆತ್ಮನೋ ಜೀವರಾಶೇ ಶ್ರೇಯಸ್ಸಂಪಾದನೆ ಗುರು ಉಪದೇಷ್ಟ ಆತ್ಮೈವ ಮನಏವ ಮನಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಹೇಳ್ತಾರಲ್ಲ ಹಾಗೆ. ಮನಸಾವ ಅಗ್ರೇ ಸಂಕಲ್ಪಯತಿ ಅಥ ವಾಚ ವ್ಯಾಹತಿ ವ್ಯಾಹರತಿ ವ್ಯಾಹತಿ ಆಗಿಬಿಟ್ಟಿದೆ. ವ್ಯಾಹರತಿ ಇತಿ ಶ್ರುತೇ. ಯಾರು ಮನಸ್ಸಿನಿಂದ ಮೊದಲು ಅನ್ಕೋತಾರೆ, ಆಮೇಲೆ ಮುಂದಿನ ಪ್ರಶ್ನೆಗಳೆಲ್ಲ ಬರೋದು. ಮನಸ್ಸಲ್ಲಿ ಅವನಿಗೆ ಅಪಿಟೇಟೇ ಇಲ್ಲ ಅಂದರೆ ಏನು ಬಡಿಸಿದ್ರು ಊಟ ಮಾಡೋಕ್ಕೆ ಆಗೋದಿಲ್ಲ. ಸ್ವರೂಪದಲ್ಲಿ ಅವನ ಯೋಗ್ಯತೆ ಇಲ್ಲ ಅಂದರೆ ಮನಸ್ಸು ಮಾಡಲಿಲ್ಲ ಅಂದರೆ ಎರಡೂ ಇಲ್ಲ, ಯೋಗ್ಯತೆ ಇದೆ ಮನಸ್ಸಿಲ್ಲ, ಮನಸ್ಸಿದೆ ಯೋಗ್ಯತೆ ಇಲ್ಲ, ಎರಡೂ ಉಪಯೋಗ ಬರೋದಿಲ್ಲ. ಅಥ ಸಾತತ್ಯ ಗಮನೇ ಇತಿ ಧಾತೋ ನಿಷ್ಪನ್ನೇನ ಆತ್ಮಶಬ್ದೇನ ಶರೀರೀಯವ ಲಕ್ಷ್ಯತೆ ತಶ್ಚೈವ ಗಮನ ಸಂಭವ. ಅದಕ್ಕೇನೆ ಅಥ ಇಲ್ಲಿ ಆತ್ಮ ಅನ್ನೋ ಶಬ್ದ ಎಲ್ಲಿಂದ ಬಂದಿದೆ ಅಂದರೆ ಅಥ ಅಂದ್ರೆ ಬಂದಿದೆ. ಅದಕ್ಕೇನಂತ ಅರ್ಥ? ಸಾತತ್ಯ ಗಮನೆ ಅಂತ ಅದಕ್ಕೆ ಅರ್ಥ. ಸಾತತ್ಯ ಪ್ಲಸ್ ಗಮನ, ಅದರಿಂದ ನಿಷ್ಪನ್ನೇನ ಆತ್ಮಶಬ್ದೇನ ಶರೀರೇವ ಲಕ್ಷ್ಯತೆ ತಶ್ಚೈವ ಗಮನ ಸಂಭವ. ತತ್ರಾಪಿ ವಿಶೇಷತಃ ಪುರುಷಾರ್ಥ ಲಕ್ಷಣ ಶ್ರೇಯ ಸಂಪತ್ತೌ ಪುರುಷಸ್ಯ ಪುರುಷ ಶರೀರಂ ಪ್ರಾಪ್ತಸ್ಯ ಆತ್ಮನಃ ಆತ್ಮೈವ ಗುರುರಿತಿ ಸಂಬದ್ಧತೆ ಕುತ ಏತತ್ರ ಎದಿ. ಅದಕ್ಕೆ ಕಲಿಯುಗದಲ್ಲಿ ಏನು ಮಾಡ್ತಾರೆ? ಮನಸ್ಸೇ ಕೆಟ್ಟ ಹೋಗಿಬಿಟ್ರೆ, ಯೋಚನೆ ಇಲ್ಲ, ಮನಸ್ಸೇ ಕೆಡಿಸಿಬಿಟ್ರೆ, ಅದಕ್ಕೆಲ್ಲ ಮನಸ್ಸು ಕೆಡಿಸೋ ವ್ಯಾಪಾರಗಳು ಬೇಕಾಷ್ಟು ಇರುತ್ತೆ. ಆದ್ದರಿಂದ ಮನುಷ್ಯ ಯೋಚನೆ ಮಾಡಿ ಟೈಮೇ ಸಿಗಲ್ಲ. ಫಸ್ಟ್ ಅವರಿಗೆ ತಬ್ಬಿಸ್ತಿದ್ದು ಏನಾಗ್ತಿತ್ತು ಪಾಪ, ಆ ಮನೆ ಆಫೀಸ್ ಮನೆ ಸ್ವಲ್ಪ ಯೋಚನೆ ಮಾಡ್ತಾ ಕೊಡ್ತಿದ್ದ ಪಾಪ. ಈಗ ಕೂಡ ಆನ್ ಆಗಿಬಿಟ್ಟಿದೆ ಟಿ ವಿ, ಆದ್ದರಿಂದ ಅದ್ರ ಮುಂದೆ ಕೊಡ್ತಾನೆ ಹೊರತು ತನ್ನ ಮುಂದೆ ತಾನು ಕೂಡ ಇಲ್ಲೇ ಇಲ್ಲ. ಇನ್ನು ಸ್ವಲ್ಪ ಹಿಂದಿನವ್ರಿಗೆ ಬೆನಿಫಿಟ್ ಇತ್ತು ಪಾಪ, ಅದು 50 ವರ್ಷದಿಂದ ಇದ್ದವರಿಗೆ ಎಷ್ಟು ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡೋ ಒಂದು ಅವಕಾಶ ಸಿಕ್ತಿತ್ತು, ಇಲ್ಲೇ ಇಲ್ಲ ಅವನಿಗೀಗ. ಮನಸ್ಸು ಕೆಡಿಸಬೇಕು ಅಂತ ಮುಖ್ಯ ಪ್ಲಾನ್ ಇರೋದು ಕಲಿದೆ ಏನೋ, ಮನಸ್ಸು ಕೆಟ್ಟ ಹೋಗ್ಬಿಡ್ಬೇಕು. ಪುರುಷಾರ್ಥ ಲಕ್ಷಣ ಶ್ರೇಯಸ್ಸಂಪತ್ತು ಪುರುಷಸ್ಯ ಮನುಷ್ಯ ಶರೀರಂ ಪ್ರಾಪ್ತಸ್ಯ ಆತ್ಮನಃ ಆತ್ಮೈವ ಗುರು ರೀತಿ ಸಂಬದ್ಧತೆ ಕುತ ಏತದತ್ರ ಇದೀತಿ. ಅಸೌ ಪುರುಷೋ ಮನುಷ್ಯ ಶರೀರಂ ಪ್ರಾಪ್ತೋ ಜೀವ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯ ಪುರುಷಾರ್ಥಂ ವಿಂದತೆ ಇತಿ ಯದತ್ ಯತ್ ಅತ ಇತಿ ಮನಃಪೂರ್ವಕಂ ಚಕ್ಷುಷ ಕೃಷ್ಯಾದಿನ ವ್ರೀಹ್ಯಾದಿ ಸಂಪಲ್ಲಕ್ಷಣ ಶ್ರೇಯಃ ಪ್ರಾಪ್ತಿ ದರ್ಶನೇನ ಯಾಗಾದಿ ಸಾಧನ ಸಾಮಗ್ರಿಯ ಸ್ವರ್ಗಾದಿ ಶ್ರೇಯ ಪ್ರಾಪ್ಯತೆ ಇತಿ ಅನುಮೀಯತೆ ಇತಿ. ಇವತ್ತು ಕೃಷ್ಯಾದಿಗಳನ್ನು ಮಾಡಿ ಧಾನ್ಯವನ್ನು ಪಡೀತಾರೆ. ಕೃಷಿ ಮಾಡೋದು ಎಷ್ಟು ಕಷ್ಟ ಗೊತ್ತಲ್ಲ. ಕೃಷಿ ಮಾಡಬೇಕಾದ್ರೆ ಮನಸ್ಸಿಂದ ಶುರುವಾಗ ಮನಸ್ಸು ಬೇಕು, ಕ್ಷೇತ್ರ ಬೇಕು, ಬೀಜ ಬೇಕು, ಮಳೆ ಬೆಳೆ ಎಲ್ಲ ಸೇರಿ ಬೆಳೆ ಆಗುತ್ತೆ. ಅದೇ ರೀತಿಯೇ ಇವತ್ತು ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಗೊತ್ತಲ್ಲ, ಜ್ಞಾನದ ವ್ಯವಸಾಯ. ಜ್ಞಾನದ ವ್ಯವಸಾಯ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಬೇಕು, ವ್ಯವಸಾಯ ಮಾಡಿದವನು ಎಷ್ಟು ಕೃಷಿ ಮಾಡಿರ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಸ್ವರ್ಗಾದಿ ಸಾಧನಕ್ಕೆ ಜಾಸ್ತಿ ಪ್ರಯತ್ನ ಪಡಬೇಕು ಅಂತ ಅರ್ಥ. ಮೋಕ್ಷ ಸಾಧನೆಗೆ ಭಾರಿ ಪ್ರಯತ್ನ ಪಡಬೇಕು. ನೋಡಿ, ನಾವು ಕೃಷಿ ಭದ್ರಾದವಗಳಿಂದ ಇಹಲೋಕದಲ್ಲಿ ಅನ್ನ, ಯಾಗಾದಿಗಳಿಂದ ಸ್ವರ್ಗಲೋಕ ಪ್ರಾಪ್ತಿ, ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ, ಮೂರಿದೆ. ಅನ್ನ, ಯಾಗ, ಜ್ಞಾನ. ಅನ್ನ ಪ್ರಾಪ್ತಿಗೆ ಕಷ್ಟಪಡ್ತಾನೆ, ಇಹಲೋಕದಲ್ಲಿ ಸುಖವಾಗಿರ್ತಾನೆ. ಯಾಗ ಮಾಡ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಯಾಗ ಮಾಡಿದ ಪರಮಾವಧಿ ಬೆನಿಫಿಟ್ ಏನು? ಸ್ವರ್ಗಲೋಕ ಪ್ರಾಪ್ತಿ ಅಷ್ಟೇ, ಅದ್ರ ಮೇಲೆ ಇಲ್ಲ. ಗೊತ್ತಾಯ್ತಾ? ಇವತ್ತು ಎಷ್ಟೇ ಒಂದು SLC ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಅವನು ಪ್ರೊಫೆಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾರೆ, SLC ಫಸ್ಟ್ ರೆಕಾರ್ಡ್ ಬ್ರೇಕ್ ಮಾಡಿ ಪಾಸ್ ಆಗಿದ್ರು ಕೂಡ ಅವನೇನು ಅಪಾಯಿಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು STC FDC ಅಲ್ಲಿಗೆ ಪರಮಾವಧಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು, ಯಾಕಂದ್ರೆ ಇರೋದೇ ಲಿಮಿಟ್ ಅಷ್ಟೇ. ಅರ್ಥ ಆಯ್ತಾ? ಈಗ ಇನ್ನು ಇದರೊಳಗೆ ಹೈ ಕ್ಲಾಸ್ ಕೆಲಸ ಮಾಡ್ತಾರೆ, ಓದೇ ಇಲ್ಲ ಅಂತೇಳಿ ಏನು ಕೊಡ್ಬೋದು ಅವನಿಗೆ? ವೇಟ್ ಕೆಲಸ ಕೊಡೋ ಚಾನ್ಸಸ್ಸೇ ಇಲ್ಲ. ಸೊ ಒಂದು ಕೆಲಸಕ್ಕೊಂದು ಅಪ್ಪರ್ ಲಿಮಿಟ್ ಅಂತ ಇರುತ್ತೆ. ಅದು ಒಬ್ಬ ಲೆಕ್ಚರ್ ಪ್ರಮೋಷನ್ ಮ್ಯಾಕ್ಸಿಮಮ್ ಏನು ತೊಗೋಬೋದು ಅವನು? ಪ್ರೊಫೆಸರ್ ಆಗ್ಬೋದು, ಇನ್ನೆಲ್ಲ ಮಿನಿಸ್ಟರ್ ಆಗಲಿಕ್ಕೆ ಸಹ, ಅದರಿಂದ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಿನಿಸ್ಟರ್ ಪ್ರಮೋಟ್ ಆಗಲಿಕ್ಕೆ ಬರೋ ಎಲೆಕ್ಟ್ ಆಗಬೇಕೇ ಹೊರತು ಪ್ರಮೋಟ್ ಆಗೋ ಚಾನ್ಸ್ ಇಲ್ಲ. ಒಂದೊಂದು ಒಂದು ಸ್ಕೋಪ್ ಇದೆ ಯಾವಾಗಲೂ ಕೂಡ. ಎಷ್ಟು ಕನ್ವರ್ಟ್ ಯಾಗ ಯಾವುದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ? ಯಾವಾಗ ಬರುತ್ತೆ ಅದು? ಯಾವಾಗ ಬರುತ್ತೆ? ನಿಷ್ಕಾಮತೆ ಬರೋದು ಯಾವಾಗ? ನಿಷ್ಕಾಮತೆ ಬರೋದು ಯಾವಾಗ? ಜ್ಞಾನ ಇದ್ರೆ. ಸೊ ಮಾಡಿದ್ದೇನೀಗ ಜ್ಞಾನ ತಾನೇ. ಸೊ ಬರೀ ಯಾಗ ಎಷ್ಟೇ ಮಾಡಿದ್ರು ಕೂಡ ಏನಾಗೋದಿಲ್ಲ, ಅದು ಒಬ್ಬೊಬ್ಬ ಸ್ವರ್ಗಕ್ಕೆ ಹೋಯಿತು, ಮೋಕ್ಷಕ್ಕೆ ಹೋಗೋದಿಲ್ಲ. ಸೊ ಜ್ಞಾನ ಮಾತ್ರ ಮೋಕ್ಷಕ್ಕೆ ಹೋಯೋದು, ಜ್ಞಾನ ಮಾತ್ರ ಮೋಕ್ಷಕ್ಕೆ ಹೋಯೋದ್ರಿಂದ ಇವತ್ತು ಹಡಿನಲ್ಲಿ ಕೂತ್ರೆ ಏನು ದೇವರಾಣಿ ಯಾವುದಕ್ಕೆ ಬರೋದಿಲ್ಲ, ಅದು ಲ್ಯಾಂಡಿಗೆ ಅಂತೂ ಬರೋದಿಲ್ಲ. ಹಡಿನಲ್ಲಿ ಪ್ರಯಾಣ ಮಾಡಿಬಿಟ್ರೆ ಲ್ಯಾಂಡ್ ಬರೋ ಚಾನ್ಸ್ ಇಲ್ಲ. ಮತ್ತು ಬೋಟಲ್ಲಿ ಕೂತ್ರೆ ನೀರಲ್ಲಿ ಬರೋ ಚಾನ್ಸಸ್ ಇಲ್ಲ, ಹೋದರೆ ಹೋಗೇ ಬಿಡ್ತಾನೆ ಹೊರತು ಬರೋ ಚಾನ್ಸ್ ಇಲ್ಲ. ವೆಹಿಕಲ್ ಅಂದ ತಕ್ಷಣ ರೋಡ್ ವೆಹಿಕಲ್ ಅಂದ್ರೆ ಏನರ್ಥ? ರೋಡ್ ಬಿಟ್ಟು ಹೋಗೋದಿಲ್ಲ. ಅದು ಜಲಚರ ಅಂದ್ರೆ ಏನರ್ಥ? ನೀರು ಬಿಟ್ಟು ಹೋಗೋದಿಲ್ಲ. ಪ್ಲೇನ್ ಅಂದರೆ ಅದು ನೀರಲ್ಲಿ ಹೋಗಲು ಸಾಧ್ಯ ಇಲ್ಲ, ಕೆಲವೆಲ್ಲ ಲಿಮಿಟ್ಗಳಿದೆ. ಅದೇ ರೀತಿ ಕರ್ಮ ಅಂದರೆ ಅದು ಲಿಮಿಟ್ ಇದೆ, ಯಾಗಕ್ಕೊಂದು ಲಿಮಿಟ್ ಇದೆ. ಲಿಮಿಟ್ಲೆಸ್ ಎಲ್ಲ ಫಲ ಕೊಡೋದು ಯಾವುದು? ಯಾಗ ಒಂದೇ ಇನ್ನು ಅರ್ಥ ಮಾಡ್ಕೋ. ಯಾವ ಜ್ಞಾನ ಒಂದೇ, ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅಂತ ಜ್ಞಾನಕ್ಕೇನು ಬೇಕೋ ಫಸ್ಟ್ ಮನಸ್ಸು ಶುರುವಾಗಬೇಕು. ಅದಕ್ಕೆ ಉದ್ಧಾರೆಯದ ಆತ್ಮನ ಆತ್ಮನ ಹೇಳಿದಾಗೆ ಗುರು ಅಂತ ಹೇಳ್ತಾರೆ. ಅದರಲ್ಲಿ ನಾಳೆ ದಿವಸ ಎಲ್ಲ ಕಂಟಿನ್ಯೂ ಮಾಡಿ ಗೊತ್ತಲ್ಲಿ ಸಾಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.